അജ്ഞാനമുരച്ഛേദം ബുദ്ധിസമ്പത്പദായകം വിജ്ഞാനവിമലം ശാന്തം ഗുരുവിഹിതേ ശ്രീഗുരുഭ്യോ നമഃ. ഹരി ഓം. ഭവതാരക ഹരികഥാമൃത ശ്രവണ ശ്രവണക്ക് ബീളവു മാടുവ മുകുതിക ഹവന ഭവതാരക ചിതോദ്ധരണ ശ്രവണ ഭാവന ഭുവനദൊളകിരെ ധവലാന്തഃകരുണ. ದೇವರ ವಿಶೇಷವಾದ ನೆನಪು ನಮಗಿದ್ದರೆ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ? ದೇವರ ಕಥಾ ಸದಾ ಕೇಳತಾ ಬಂದರೆ ನವ ನವ ಪ್ರಮೇಯ ಭಾಗ ಸ್ಮರಣವು ಹೊಸ ಹೊಸದಾಗಿ ಪ್ರಮೇಯ ಭಾಗ. ಪ್ರಮೇಯ ಅಂದ್ರೆ ಏನು? ಪ್ರಕೃಷ್ಟವಾಗಿ ಮೇಯ, ಚೆನ್ನಾಗಿ ತಿಳಿಯಬೇಕಾದ ವಿಷಯವನ್ನ ಪ್ರಮೇಯ ಅಂತ ಕರೆದು. ಏನು ಪ್ರಮೇಯ? ಭಗವಂತ ನಮ್ಮೊಳಗೆ ಹೇಗೆ ನಿಂತಿದ್ದಾನೆ, ಆ ಕಾರ್ಯ ನಮ್ಮ ಸಕಲೇಂದ್ರಿಯ ಕಾರ್ಯಗಳನ್ನ ಅನಂತ ಜನ್ಮಗಳಿಂದ ಹೇಗೆ ನಡೆಸ್ತಾ ಬರ್ತಾ ಇದ್ದಾನೆ ಎಂಬ ಎಚ್ಚರವೇ ಪ್ರಮೇಯ. ಅದು ಎಷ್ಟೆಷ್ಟು ಆಳವಾಗಿ ಬರುತ್ತೋ ತಿಳಿಯೋದೊಂದು, ಅದು ಅನುಭವಕ್ಕೆ ಎಟಕೋದೊಂದು, ಅನುಭವಕ್ಕೆ ಮನಸ್ಸಿಗೆ ಬರ್ತಾ 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 ಬರೋದು. ಆ ಮನಸ್ಸಿಗೆ ಬರ್ತಾ ಬರಬೇಕು, ತಿಳಿಯೋದು ಜಾಸ್ತಿ ಆಗಬೇಕು, ಮತ್ತು ಹಾಗೆ ಹಾಗೆ ಅದನ್ನು ಹೇಳ್ತಾರೆ. ನವ ನವ ಪ್ರಮೇಯ ಭಾಗ ಸ್ಮರಣವು ಕವನ ಪೇಳುವರಿಗ ಆಭರಣ ಹೇಳ್ತಾರೆ. ಈ ಭಗವಂತನ ವಿಶೇಷವಾಗಿರತಕ್ಕಂಥ ಕಥಾ ಅಮೃತದ ಶ್ರವಣ ಮಾಡಿ 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 ಅದು ತಾನಾಗಿ ನೆನಪು ಬಂದು ಬಂದು ಅವನ ನೆನಪಿನಿಂದಲೇ ಇರುವಾಗ ಕವನ ಬರುತ್ತೆ. ಕವನ ಅಂದರೆ ದಾಸರೆಲ್ಲರೂ ಕೂಡ ಕವನ ಮಾಡಿದ್ರಲ್ಲ, ತುಂಬ ಪದಗಳು ಎಲ್ಲ ಮಾಡಿದ್ರು. ಅದು ಹೇಗೆ ಅಂದರೆ ಇವರು ಎಲ್ಲರು ನೋಡಬೇಕು, ಎಲ್ಲ ಚೆನ್ನಾಗಿರಬೇಕು, ದೇವರ ಮೇಲೆ ದೃಷ್ಟಿ ಇಲ್ಲದೆ ಪದ ಬರೆದು ಹೊರದಾಕಿ ಪದ ಬರೆದು ಹೊರದಾಕಿ ಒಂದು ಪದ ಮಾಡಿ ಅದನ್ನೊಂದೆಲ್ಲ ಮುಂದಿಟ್ಟು ಎಲ್ಲರೂ ಅಪಪಾಯಶನಾಗಿದೆ. ಯಾವ ಎಚ್ಚರವೂ ಇಲ್ಲ. ಅವರಿಗೆ ದೇವರ ನೆನೆಯುವ ಕಾಲಕ್ಕೆ ತಾನಾಗಿ ಬಾಯಿಂದ ಬರ್ತಾ ಬಂದದ್ದನ್ನೇ ಪದಗಳು ಅಂದ್ರು. ಅದನ್ನು ಹೇಳ್ತಾರೆ ಕವನ. ಅಂಥ ಕವನ ಹೇಗಿರುತ್ತೆ? ಹೇಳುವರಿಗೆ ಆಭರಣ, ಹೇಳುವಂಥವರಿಗೆ ದೊಡ್ಡ ಆಭರಣ ಅದು. ಅಂದ್ರೆ ಭಗವಂತನನ್ನ ಮೈ ಮರದ ಸ್ಥಿತಿಯಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಅವನ ಕುರಿತು ಹೇಳುವುದೇ ದೊಡ್ಡ ಆಭರಣ. ಹಾಗಾದರೆ ಆ ಹರಿಕಥಾಮೃತ ಅದನ್ನು ಕೇಳೋದು, ಅದನ್ನು ಉಚ್ಚಾರ ಮಾಡೋದು, ಅದರ ರುಚಿ ಹೇಗೆ ಗೊತ್ತಾಗುತ್ತೆ? ಹೇಳ್ತಾರೆ ಭವ ತಾನೇ ಬಲ್ಲ ಇದರ ಉಚ್ಚರಣ ಆಚರಣ. ರುದ್ರದೇವರಿಗೆ ಮಾತು ಚೆನ್ನಾಗಿ ಗೊತ್ತಂತೆ. ಇದು ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಉಚ್ಚರಿಸಿ ಆನಂದ ಪಡಬೇಕೆಂಬುದು ರುದ್ರದೇವರಿಗೆ ಗೊತ್ತು, ಹೇಗೆ ಆಚರಣೆ ಇಡಬೇಕೆಂಬುದು ರುದ್ರದೇವರಿಗೆ ಗೊತ್ತು. ಅಂದ್ರೆ ಲಿಕ್ಕಿ ಕೊಡ್ತಾ ಇದ್ದಾರೆ ನಮಗೆ. ಏನಂತ ಅಂದ್ರೆ ನಿಮಗೆ ಉಚ್ಚಾರ ಮಾಡುವುದು ಬರ್ತಾ ಇಲ್ಲ, ಅದರ ಅನುಭವಕ್ಕೆ ಬರ್ತಾ ಇಲ್ಲ, ಎಟಕ್ತಾ ಇಲ್ಲ. ಉಚ್ಚಾರ ಮಾಡುವುದು ಚೆನ್ನಾಗಿ ಬರಬೇಕು. ಹೇಗೆ ಉಚ್ಚಾರ ಮಾಡಿದ್ರೆ ಅದು ಆನಂದ ಕೊಡುತ್ತೋ ಆ ಥರ ಉಚ್ಚಾರ ಆಗಬೇಕು. ಉಚ್ಚಾರ ಆದ ಮೇಲೆ ಅದರಿಂದ ವಿಶೇಷವಾಗಿ ಅನುಭವಕ್ಕೆ ಬರಬೇಕು, ಆಚರಣೆ ಕೆಡಬೇಕು. ಉಚ್ಚಾರಣ ಆಚರಣ ಬೇಕಾ? ಉಚ್ಚಾರಣ ಆಚರಣ ಎರಡನ್ನೂ ಇಟ್ಟಂತ, ಉಚ್ಚಾರಣೆ ಮಾಡಿ ಆಚರಣೆ ಇಟ್ಟಂತ ರುದ್ರದೇವರ ಶರಣಾಗತರಾಗಿ ನೀವು ನಿಮಗೆ ವಿಶೇಷವಾಗಿ ಎರಡೂ ಕೊಡುತ್ತಾರೆ. ಭವ ತಾನೇ ಬಲ್ಲ ಅವಾಗ ಮತ್ತು ಭವ ತಾನೇ ಬಲ್ಲ ಅಂದ್ರೆ ಸ್ವತಂತ್ರವಾಗಿ ಬಲ್ಲ ಇಲ್ಲ ಹಾಗಲ್ಲ. ಭವ ತಾನೇ ಬಲ್ಲ ಅವನ್ ತಾನೇ ಕರ್ಕೊಂಡಿರ್ತಾನೆ ಹಾಗೆ. ಅಂದ್ರೆ ವಿಶೇಷವಾದ ಸ್ಥಾನ ಶುಕಾಚಾರ್ಯರಾಗಿದ್ದುಕೊಂಡು ಜಗತ್ತಿಗೆ ಹೇಳತಕ್ಕಂಥವರು. ಶ್ರವಣ ಬಲು ಮಾಡಿದ ನರಗೆ ಜನನ ಭೀತಿ ಹರಣ.
ಈ ಶ್ರವಣವನ್ನು ಸದಾ ಮಾಡತಕ್ಕಂಥ ಮನುಷ್ಯರಿಗೆ ಹುಟ್ಟಿನ ಭಯವೇ ಹೋಗಿರುತ್ತಂತೆ. ಹೇಗೆ ಅಂದರೆ ಸದಾ ಸ್ಮರಣೆ ಮಾಡ್ತಾ ಬಂದರೆ ಒಂದೊಂದು ತಲೆಯಲ್ಲಿ ಬರುತ್ತೆ, ಬಹಳ ಕಷ್ಟ ಬರೋದು, ಬಂತ ಮುಗಿತು. ಏನಂತ, ನನ್ನ ನಾಲಿಗೆಯಲ್ಲಿ ಹರಿನಾಮ ಸ್ಮರಣೆ ಬರ್ತಾ ಇದೆ, ಬಂದ ಹರಿನಾಮ ಸ್ಮರಣೆ ಸಾಮಾನ್ಯದ್ದಲ್ಲ. ಎಂಥದ್ದು ಅಂದ್ರೆ ಜನ್ಮ ಕೋಟ್ಯಂಹ ಸಾಮಪಿ, ಕೋಟಿ ಕೋಟಿ ಜನ್ಮಗಳ ಪಾಪವನ್ನ ಕತ್ತರಿಸಿ ಹಾಕುತ್ತೆ ಅಂತ ಎಲ್ಲ ಶಾಸ್ತ್ರ ಹೇಳ್ತಾ ಇದೆ. ಅಂಥ ನಾಮಸ್ಮರಣೆ ನನ್ನ ಬಾಯಿಯಿಂದ ಬರ್ತಾ ಇದೆ, ಆ ದೇವರ ನೆನಪು ಬರ್ತಾ ಇದೆ, ದೇವರ ನಾಮಸ್ಮರಣೆ ಬರ್ತಾ ಇದೆ. ಕಲಿಯುಗದಲ್ಲಿ ಒಮ್ಮೆ ಆ ದೇವರನ್ನ ನೆನೆದು ಕೃಷ್ಣ ಶ್ರೀಕೃಷ್ಣ ಅಂತ ನೆನೆದರೆ ಅಷ್ಟು ಪುಣ್ಯ, ಮೂರು ಯುಗ ಪೂರ್ಣ ಸಜ್ಜನ್ಮಗಳನ್ನೇ ಪಡೆದರು, ಎಷ್ಟು ಸತ್ಕರ್ಮಗಳು ಮಾಡಿದ್ರು ಏನು ಪುಣ್ಯ ಬರಬೇಕು, ಅಷ್ಟು ಪುಣ್ಯ ಒಂದು ಸಲ ಶ್ರೀಕೃಷ್ಣ ಅಂದ್ರೆ ಬರುತ್ತೆ ಅಂತ ಹೇಳಿದ್ದಾರೆ. ಅಂಥದ್ದು ನನ್ನ ಬಾಯಿಯಿಂದ ಸ್ವಾಮಿ ಕೊಡ್ತಾ ಇದ್ದಾನೆ. ಅದರಿಂದ ನನ್ನ ಎಲ್ಲ ಪಾಪಗಳು ಕತ್ತರಿಸಿ ಹೋಗ್ತಾ ಇವೆ, ಸ್ವಾಮಿ ನನ್ನ ಹತ್ತಿರ ಕರೀತಾ ಇದ್ದಾನೆ ಎಂಬ ಭಾವನೆ ಯಾರಲ್ಲಿ ಮೂಡುತ್ತೋ ಆ ನಾಮಸ್ಮರಣೆ ಮಾಡೋ ಕಾಲಕ್ಕೆ ಅವರಿಗೆ ಭಯ ಇರಲಿ, ಆಯಿತು ನನಗೇನಿಲ್ಲ ಅಡ್ಡಿ ಇಲ್ಲ, ಸ್ವಾಮಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬ ಭಾವನೆ ಬರುತ್ತೆ. ಭವತಾರಕ ಹರಿಕಥಾಮೃತ ಶ್ರವಣ, ಅದರಿಂದಲೇನೆ ಭವತಾರಕ ಭವ ಸಂಸಾರವನ್ನ ದಾಟಿಸಿಬಿಡುತ್ತೆ. ಭವ ಮೂರುತಿ ನಮ್ಮ ವಿಜಯ ವಿಠಲ, ತನ್ನ ಭವನವೇ ಕೊಡುವನು ಶ್ರವಣವೇ ಗತಿಯನ್ನೇ ಕೊಡುವನು ಹೇಳುತ್ತಾರೆ. ಭವಮೂರುತಿ ನಮ್ಮ ವಿಜಯ ವಿಠಲ ಎರಡೂ ರೀತಿಯಾಗಿ ಹೇಳುತ್ತಾರೆ. ಭವ ಅಂತಿದೆ ಸಂಸಾರ, ಆ ಸಂಸಾರಕ್ಕೆ ಹೆಸರು ಭವ ಅಂತ. ಆ ಸಂಸಾರದಲ್ಲಿ ದೇವರಿರ್ತಾರಾ ಇಲ್ವಾ, ಆ ಯಾವ ಹೆಸರಿದ್ದಿರಬೇಕು, ಅದೇ ಹೆಸರು ತನ್ನ. ಅದರಿಂದ ಭವದೊಳಗಿರುವ ದೇವರ ಹೆಸರು ಭವ, ಅದಕ್ಕೆ ಭವಮೂರುತಿ. ಸಂಸಾರ ನಮಗೆ ಬೇಗ ಹೋಗಬೇಕಾ, ಸಂಸಾರದಲ್ಲಿ ಭವ ಅಂತ ಕರೆಸಿಕೊಂಡ ಸ್ವಾಮಿಯನ್ನ ನೆನೆದರೆ ನಮಗೆ ಭವ ಹೋಗಿಬಿಡುತ್ತೆ. ರೂಪದ ಚಿಂತನೆ ಗುಣಚಿಂತನೆ ಕೊಡ್ತಾ ಇದ್ದಾರೆ. ಆ ಭವರೂಪ ಎಲ್ಲಿದೆ, ಭವದೊಳಗೆ ನಿಂತಿರುವ ಭವ, ರುದ್ರದೇವರ ಒಳಗಿರುವ ಭವ ಆ ಸ್ವಾಮಿಯಲ್ಲಿ ನಿಂತಿದೆ. ಆದ್ದರಿಂದ ಭವ ಮೂರುತಿ ನಮ್ಮ ವಿಜಯ ವಿಠಲ, ತನ್ನ ಭವನವೇ ಕೊಡುವನು ಶ್ರವಣವೇ ಗತಿಯನ್ನೇ. ಶ್ರವಣವೇ ಗತಿ ಅಂತ ನಾವು ಚೆನ್ನಾಗಿ ಸಾಧನ ಮಾಡಿದರೆ ತನ್ನ ಭವನವೇ ಕೊಡತಾನೆ ಭಗವಂತ. ಇನ್ನು ಹೇಳ್ತಾರೆ, ಸರಿ ನೀವೇ ಮಾಡಿ ಶ್ರವಣ, ನಮ್ಗೆ ಬೇಕಾಗಿಲ್ಲ ಶ್ರವಣ, ನಾವು ಮಾಡಲ್ಲ, ಏನ್ ಬೇಕಾದ್ರು ಮಾಡ್ತೇವೆ, ನಮ್ಮ ಪಾಣ ತಿರುಗ್ತೀವಿ, ಊಟ ಮಾಡ್ತೀವಿ, ನಮ್ಮ ಪಾಡಿನ ಇರ್ತೀವಿ ಅಷ್ಟೇ. ಅಂದರೆ ಶ್ರವಣ ಕೇಳದವನು, ಶ್ರವಣ ಕೇಳದವನು ಜೀವಚ್ಛವವೆನ್ನಿ, ಬದುಕಿದ ಉಸಿರಾಡುವ ಹೆಣ. ಒಳ್ಳೆ ಸುಂದರವಾದ ಹೆಸರು ಜೀವಚ್ಛವ ಅಂತ. ಸತ್ತಿಲ್ಲ, ಉಸಿರಾಡ್ತಾ ಇದೆ, ಉಸಿರಾಡಿದ್ದ ಪ್ರಯೋಜನ ಏನು, ಏನೂ ಇಲ್ಲ ಅಂತ. ಅದಕ್ಕೆ ಇದು ದಾಸರಾಯರ ಮಾತು, ಎಲ್ಲಿದು ಶಾಸ್ತ್ರ ವಚನ, ಭಾರತದಲ್ಲಿ ಬರುತ್ತೆ. ವಿಶೇಷವಾಗಿ ಈ ಸನಸ್ಸು ಜಾಗರು ಧೃತರಾಷ್ಟ್ರನೇ ತಿಳಿಸಿಕೊಡ್ತಾರೆ. ಧೃತರಾಷ್ಟ್ರ ಸಾವು ಅಂದ್ರೆ ಪರಿಚಯ ಇದೆಯಾ ಅಂದಾಗ ಏನು ಪರಿಚಯ, ಶರೀರ ಬಿಡುವುದು ಮಾತ್ರ ಸಾವಲ್ಲಯ್ಯ, ದೇವರನ್ನ ಮರೆತಿರೋದೇ ಸಾವು, ದೇವರ ನೆನಪು ಕೊಡೋದೇ ಶ್ರವಣ, ಶ್ರವಣವೇ ಮಾಡದಿದ್ರೆ ದೇವರ ನೆನಪೇ ಇಲ್ಲ ಅಂದ್ರೆ ಏನಾಯಿತು, ಸತ್ತ ಅಂದಾಯಿತು. ಆದರೆ ಸತ್ತಿಲ್ಲ, ಉಸಿರಾಡುತ್ತಾ ಇದೆ, ಅದಕ್ಕೆ ಬದುಕಿದ ಹೆಣ. ಶ್ರವಣ ಕೇಳದವನು ಜೀವಚ್ಛವವೆನ್ನಿ, ಜೀವಚ್ಛವನೆನ್ನಿ ಪವನ ಸ್ವಾಮಿ ನಮ್ಮ ವಿಜಯ ವಿಠಲ ಮೆಚ್ಚು. ಭಗವಂತ ಶ್ರವಣ ಮಾಡಿದರೆ ನಮ್ಮನ್ನ ಮೆಚ್ಚಿ ಅನುಗ್ರಹ ಮಾಡುತ್ತಾನೆ. ಹೇಗೆ ಕೇಳಬೇಕು ಶ್ರವಣ ಅಂದರೆ ನಮ್ಮೊಳಗೆ ತತ್ವಾಭಿಮಾನಿಗಳು ಅದರಲ್ಲಿ ವಾಯುದೇವರು ನಂತರ ಭಗವಂತ ನಿಂತು ನಮ್ಮನ್ನ ಚೆನ್ನಾಗಿ ಉದ್ಧಾರ ಮಾಡಬೇಕೆಂಬ ಸಂಕಲ್ಪದಿಂದ ಶ್ರವಣ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಪೂರ್ವಕ ಮಾಡಿ ಮಾಡಿದ ಕಾಲಕ್ಕೆ ಶ್ರವಣ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇರಲಿ. ಅದು ಕಳಕೊಂಡ ಶ್ರವಣ ಶ್ರವಣವೇ ಅಲ್ಲ. ಇಷ್ಟು ಹೇಳಿ ಆ ಶ್ರವಣ ಎಲ್ಲಿಂದ ಬರುತ್ತೆ? ಪುಸ್ತಕ ಹಿಡ್ಕೊಂಡು ಶ್ರವಣ ಆಗುತ್ತಾ? ಅದಿರ ಸಿಡಿ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೌದಾನೆ? ಆ ಸಿಡಿ ಎಲ್ಲ ಅದು ಕೂಡ ಹೇಳಬೇಕಾದ್ರೆ ಯಾರೋ ಒಂದು ಬೇಕಲ್ಲ, ಯಾರು ಹೇಳದೇನೆ ಸಿಡಿ ಬರುತ್ತಾ? ಬರಲ್ಲ. ಹಾಗಾದ್ರೆ ಯಾರು ನಿಮಗೆ ಅಂದ್ರೆ ನಮಗೆ ಶ್ರವಣವನ್ನ ಮಾಡಬೇಕಾದ್ರೆ ಒಬ್ಬರ ಮೂಲಕವೇ ಮಾಡಬೇಕು. ಅದು ಯಾರು ಅಂದ್ರೆ ಸಜ್ಜನರು ಹೇಳ್ತಾರೆ. ಸಜ್ಜನರ ಮೂಲಕವೇ ನಮಗೆ ಶ್ರವಣ ಆಗಬೇಕು. ಸಜ್ಜನರ ಮೂಲಕ ಶ್ರವಣ ಅಂದ್ರೆ ಆ ಮಾತು ತುಂಬಾ ಆಳವಾಗಿ ಹೋಗುತ್ತೆ. ಸಜ್ಜನರು ಯಾರು? ಎದುರಿಗೆ ಕೂತ ಏನ ಆ ವ್ಯಕ್ತಿ ಇರ್ತಾರೆ ಅವರೊಳಗಿರುವ ತತ್ವಾಭಿಮಾನಿಗಳೆಲ್ಲ ಸಜ್ಜನರು. ಅವರೇ ನುಡಿದು ನುಡಿಸುತ್ತಾರೆ. ಅದರಿಂದ ಈ ದೃಷ್ಟಿ ಇಟ್ಟುಕೊಂಡು ಹೋದಾಗ ನಮಗೆ ಎದುರಿ ವ್ಯಕ್ತಿಯಲ್ಲಿ ತತ್ವಾಭಿಮಾನಿಗಳೇ ನುಡಿಸ್ತಾ ಇದ್ದಾರೆ. ಯದ್ಯಪಿ ಜೀವ ನುಡಿಯುತ್ತಾನೆ ಅಂತ ಶಬ್ದ ನುಡಿಯೋದು ಯಾರು? ವಾಯುದೇವರು. ಶಬ್ದ ನುಡಿದು ನುಡಿಸೋದು ಅಂದ್ರೆ ವಾಯುದೇವರೇ ನುಡಿಸ್ತಾ ಇರ್ತಾರೆ. ತತ್ವಾಭಿಮಾನಿಗಳೆಲ್ಲ ಎಚ್ಚರ ಕೊಡ್ತಾ ಇರ್ತಾರೆ. ಎದುರಿಗಿರುವ ಜೀವ ಎಲ್ಲ ಸ್ವತಂತ್ರ ತಾನೆ. ಆ ಎಲ್ಲ ನೆನಪು ಕೊಟ್ಟು ಕೊಟ್ಟು ಅವರಿಗೆ ಹೀಗೆ ಹೇಳು ಹೀಗೆ ಹೇಳು ಹೀಗೆ ಹೇಳು ಅಂತ ಅದು ಯಾರೇ ಆಗಿರಲಿ ಎಲ್ಲರಿಗೂ ತತ್ವಾಭಿಮಾನಿಗಳೇ ಆ ಕಾಲದಲ್ಲಿ ಕೂತು ಆ ಹೇಳಪ್ಪ ಹೇಳಪ್ಪ ಅಂತ ಹೇಳಿ ಹೇಳಿಸ್ತಾರೆ, ನೆನಪು ಕೊಡುತ್ತಾರೆ, ಹೇಳಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಹಾಗಾದ್ರೆ ನಮಗೆ ಯಾರಿಂದಾಗಬೇಕು ಶ್ರವಣ? ಎದುರಿಗೆ ಕೂತಿರುವ ವ್ಯಕ್ತಿಯ ಒಳಗಿರುವ ತತ್ವಾಭಿಮಾನಿಗಳು ಯಾರು ಸಜ್ಜನರಿದ್ದಾರೆ ಅವರ ಮೂಲಕ ಆಗ್ತಾ ಇದೆ. ಇನ್ನ ಕೊನೆಗೆ ಆ ಜೀವ ಏನಿರ್ತಾರಲ್ಲ ಅವರು ಸಜ್ಜನರು. ಆ ರೀತಿಯಲ್ಲಿ ನಮಗೆ ಶ್ರವಣ ಆಗ್ತಾ ಇದೆ. ಆ ಬರುವಂಥದ್ದನ್ನ ನಮ್ಮಲ್ಲಿ ನಿಂತು ಕೇಳುವಂತೆ ಮಾಡೋದು ಯಾರು? ತತ್ವಾಭಿಮಾನಿಗಳು ತಾನೆ. ಅದರಿಂದ ನಾವು ಸಜ್ಜನರ ಪಾದ ಹಿಡಿಯಬೇಕು. ಸಜ್ಜನರ ಪಾದ ಹಿಡಿದರೆ ನಮಗೆ ತಕ್ಕಂತ ಶ್ರವಣ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಸಜ್ಜನರು ಅಂತ ಎದುರಿಗಿದ್ರೂ ಕೂಡ ಅವರಿಗೆ ನಮ್ಮನ್ನ ನೋಡಿದಾಗ ಹೇಳಬೇಕು ಅಂತ ಬುದ್ಧಿ ಬಂದ್ರೆ ತಾನೆ, ಹೇಳಬೇಕು ಅಂತ ಬುದ್ಧಿ ಬಂದ್ರೆ ತಾನೆ ಹೇಳ್ತಾರೆ. ಆ ಹೇಳೋ ಕಾಲಕ್ಕೂ ಕೂಡ ನಾವು ಹೇಳಿ ಹೇಳಿ ಅಂತ ಹಿಂದಿದ್ರು ಕೂಡ ನೋಡೋಣ ನೋಡೋಣ ಅಂತ ಹೋಗ್ತಾ ಇರ್ತಾರೆ. ಯಾಕೆ ಒಳಗಿದ್ದ ಸ್ವಾಮಿ ಇನ್ನ ಬ್ರೇಕ್ ಆಗ್ತಾ ಇರ್ತಾನೆ, ಬೇಡ ಬೇಡ ಬೇಡ. ಹಾಗೆ ನಾ ಕೇಳೋದ್ರಲ್ಲೇ ಏನೋ ಫಾಲ್ಟ್ ಇದೆ ಅಂತ ಅರ್ಥ. ಎದುರಿಗಿದ್ದ ವ್ಯಕ್ತಿಯನ್ನೇ ದೃಷ್ಟಿ ಇಟ್ಕೊಂಡು ಹೇಳಿ ಹೇಳಿ ಅಂದ್ರೆ ಅಷ್ಟೇ ಇರುತ್ತೆ. ಹಾಗಲ್ಲದೆ ಒಳಗಿರುವ ತತ್ವಾಭಿಮಾನಿಗಳನ್ನು ಪ್ರಾರ್ಥನೆ ಮಾಡಿ ಸ್ವಾಮಿ ನೀವೇ ಇವರ ಮೂಲಕ ನನಗೆ ಏನೇನು ಹೇಳಿಸಬೇಕೋ ಹೇಳಿಸುವವರು ನೀವೇ, ತಕ್ಕಂತೆ ನುಡಿಸಿ ಅಂತ ನಮ್ಮೊಳಗಿರುವ ತತ್ವಾಭಿಮಾನಿಗಳೇ ಅಲ್ಲೂ ನಿಂತಿದ್ದಾರೆ, ನೀವೇ ದಯವಿಟ್ಟು ನುಡಿಸಬೇಕು ಅಂತ ಅವರಲ್ಲೇ ಅಪ್ಲಿಕೇಶನ್ ಹಾಕೊಂಡ್ರ ಅವಾಗ ನಾವು ಕೇಳದೇನೆ ಅವರೇ ನಮ್ಮನ್ನು ಕರೆದು ಕೂಡಿಸಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಕರೆದು ಕೂಡಿಸಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಇಲ್ಲದಿದ್ರೆ ಸಾಧ್ಯ ಇಲ್ಲ. ಇದು ಅನುಭವಕ್ಕೆ ಬರಬೇಕದು, ಬಂದ್ರೆ ಹೊರತು ನಮಗೆ ರುಚಿಗೆ ಬರಲ್ಲ. ಆದ್ದರಿಂದ ತತ್ವಾಭಿಮಾನಿಗಳಲ್ಲಿ ಮನಸ್ಸಿಟ್ಟು ಎದುರಿಗಿರುವ ಸಜ್ಜನರು ಅವರೊಳಗಿರುವ ತತ್ವಾಭಿಮಾನಿಗಳು ನಮ್ಮೊಳಗಿರುವ ತತ್ವಾಭಿಮಾನಿಗಳನ್ನ ಸದಾ ಸ್ಮರಣೆ ಮಾಡುತ್ತಾ ಅವರ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾದರೆ ನಮಗೆ ಬೇಕಾಗಿದ್ದೇನು? ಶ್ರವಣ. ಶ್ರವಣ ಬೇಕಾದರೆ ನಮಗೆ ಬೇಕಾಗಿದ್ದೇನು ಅಂದ್ರೆ ಸಜ್ಜನರ ಸಂಘ ಬೇಕು. ಅದನ್ನು ಹೇಳುತ್ತಾರೆ. ಸಜ್ಜನರ ಪಾದ ಧೂಳಿ ನಾನಯ್ಯ ಎನಗಯ್ಯ ವಜ್ರ ಕವಚವಾಗಿರುತ್ತಲಿದೆ. ಇದು ಹೇಳ್ತಾರೆ, ಸಜ್ಜನರ ಪಾದ ಧೂಳಿ ನಾನಯ್ಯ, ಸಜ್ಜನರ ಪಾದ ಧೂಳಿ ನಾನ ಅಂದರೆ ನಮ್ಮಲ್ಲಿ ಪ್ರವೃತ್ತಿ ಬರ್ತಾ ಇರುತ್ತೆ, ಸಾಮಾನ್ಯವಾದ ಪ್ರವೃತ್ತಿ. ನಮಗೇನು ಗೊತ್ತಿಲ್ಲದಿದ್ದಾಗ ಯಾರ ಹತ್ರ ಹೋಗಿ ಕೇಳಬೇಕು ಅಂತಿರ್ತೀವೋ ಅವರ ಕಾಲಿಗೆ ಬಿದ್ದು ಕೇಳ್ತಾ ಇರುತ್ತೆ. ಅವರು ಹೇಳಲಿಕ್ಕೆ ಶುರು ಮಾಡಿದಾಗ, ಅವರ ಹತ್ರ ಇದ್ದದ್ದೆಲ್ಲ ಹೇಳಲಿಕ್ಕೆ ಶುರು ಮಾಡಿದಾಗ, ನಮಗದರಲ್ಲಿ ಚೂರು ಗೊತ್ತಾದಾಗ, ನಮಗೆ ಚೂರು ಗೊತ್ತಾದರೂ ಅಡ್ಡಿ ಇಲ್ಲ, ನಮಗೆ ಚೂರು ಗೊತ್ತಾಯಿತು ಅಂತ ನಮಗೆ ಗೊತ್ತಾದಾಗ ಮಾತಾಡ್ತಾಯ್ತಾ ಆಗಿಲ್ಲ. ಹೇಳಿದ್ದು ನಮಗೆ ಗೊತ್ತಾಗುತ್ತೆ, ಅಷ್ಟವರೆಗಿದ್ರೆ ಪರವಾಗಿಲ್ಲ. ನನಗೆ ಗೊತ್ತಾಯಿತು ಅಂತ ಗೊತ್ತಾಗಿಬಿಟ್ರೆ, ನನಗೆ ಗೊತ್ತಾಯಿತು ಅಂತ ಗೊತ್ತಾಗಿಬಿಟ್ರೆ ಆವಾಗ ಮಾತಿನ ಸರಣಿ ಬೇರೆನೇ ಹೋಗ್ತಾ ಇರುತ್ತೆ. ಮೊದಲು ಏನೂ ಗೊತ್ತಿಲ್ಲದಿರುವಾಗ ಪ್ರಶ್ನೆ, ನನಗೆ ಗೊತ್ತಿಲ್ಲ ಅಂಬುದು ಮಾತ್ರ ಪ್ರಶ್ನೆಯಲ್ಲಿ ತೋರ್ತಾ ಇರುತ್ತೆ. ಚೂರು ಗೊತ್ತಾಗೋದು ಶುರು ಆದಾಗ, ನನಗೆ ಚೂರು ಗೊತ್ತಾಗಿಬಿಟ್ಟಿದೆ ಅಂತ ಶುರು ಆದಾಗ ಪ್ರಶ್ನೆಯಲ್ಲಿ ನನಗೂ ಗೊತ್ತು ಅಂಬುದು ಪ್ರಶ್ನೆಯಲ್ಲೇ ತೋರ್ತಾ ಇರುತ್ತೆ. ಅದು ಕೇಳಿದವರಿಗೆ ಗೊತ್ತಾಗ್ತಾ ಇರುತ್ತೆ, ಓಹೋ ನಿನಗಿಷ್ಟು ಭಾಗ ಗೊತ್ತಾಯಿತು ಅಂತ ಪ್ರಶ್ನೆಯಲ್ಲೇ ಹೇಳ್ತಾ ಇದೀಯ. ಆ ಪ್ರಶ್ನೆ ಮಾಡುವುದರಲ್ಲೇ ಆತರ ಇರುತ್ತೆ. ಚೂರು ಉತ್ತರ ಕೊಡೋದು ತಡ ಮಾಡಿದ್ರೆ ಪ್ರಶ್ನೆ ಮಾಡಿದವರು ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ, ಬಹಳ ಕಡೆ ಇರುತ್ತೆ. ಚೂರು ಪ್ರಶ್ನೆಗೆ ಉತ್ತರ ಮಾಡುವುದು ತಡ ಮಾಡಿದ ಕೂಡಲೇ ಆ ಪ್ರಶ್ನೆ ಮಾಡಿದ್ರು ಅಲ್ಲ ಇದಕ್ಕೆ ಹೀಗಲ್ಲ ಉತ್ತರ, ಮತ್ತೆ ಪ್ರಶ್ನೆಯಾಗಿ ಮಾಡಿದ್ದು ಅಂದ್ರೆ ನನಗಿದು ಗೊತ್ತು ಅಂತ ತೋರುವ ಹಂಬಲ ಆ ಪ್ರಶ್ನೆಯಲ್ಲಿ ಬರ್ತಾ ಇರುತ್ತೆ. ಅದು ಇರಬಾರದು. ಅದು ಇದ್ರೆ ಏನಾಗುತ್ತೆ, ಆ ಎದುರಿಗಿದ್ದ ವ್ಯಕ್ತಿಯಲ್ಲಿರುವ ಭಗವದ್ ರೂಪ ತತ್ವಾಭಿಮಾನಿಗಳು ಸ್ಥಗಿತರಾಗಿಬಿಡ್ತಾರೆ, ಹಾಗೇ ಬಿಡ್ತಾರೆ. ಇವನಿಗೆ ನಮ್ಮಿಂದ ಈ ಅಧಿಷ್ಠಾನದಿಂದ ಇನ್ನ ಬರೋದು ಸಾಕು ಅಂತ ನಿಲ್ಲಿಸಿಬಿಡ್ತಾರೆ. ಅದಕ್ಕೆ ಗುರುಗಳಿಂದ ಏನೇನು ಬರ್ತಾ ಇದೆ ಅದು ಬರುವ ಪರ್ಯಂತ ಬಂದ ಮೇಲೂ ಸದಾ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡೇ ಇರಬೇಕು. ಅವರ ಮುಂದೆ ನಮಗೆ ಬಂದದ್ದೆಲ್ಲ ತೋರಿಬಿಡಬೇಕೆಂಬ ಛಳಕ ನಾವು ತೋರಿಸಿದವ ಏನೂ ಆಗಲ್ಲ, ಏನೂ ಆಗಲ್ಲ. ಪಾಪ ಅವ್ರೇನಂತಾರೆ, ಬಹಳ ಒಳ್ಳೇದಪ್ಪ ಅಂತಾರೆ, ಒಳಗೆ ಲಾಕ್ ಆಗ್ಬಿಡುತ್ತೆ. ಏನಾಗುತ್ತೆ ಅಂದ್ರೆ ನಮ್ಮನ್ನು ನೋಡಿದ ಕೂಡಲೇ ಇವರಿಗೆ ತಿಳಿಸಬೇಕು, ಉದ್ಧಾರ ಮಾಡಬೇಕು ಅಂತ ಹಂಬಲ ಇರುತ್ತಲ್ಲ, ಅದು ಅಲ್ಲಿಗೆ ದೇವರು ಲಾಕ್ ಮಾಡಿಬಿಡ್ತಾರೆ. ಇವನಿಗೆ ಬಹಳ ಗೊತ್ತಾಗಿಬಿಟ್ಟಿದೆ, ಇನ್ನ ತಿಳ್ಕೋಬೇಕಾಗದ್ದೇನಿಲ್ಲ ಅಂತ ಕಂಡ ಕೂಡಲೇ ಅಲ್ಲಿಗಲ್ಲಿಗೆ ಮುಗಿಸಿ ಕಳಿಸಿಬಿಡ್ತಾರೆ. ಅರ್ಥ ಆಯ್ತಾ? ಎಷ್ಟು ಅನರ್ಥ ಆಗ್ತಾ ಇರುತ್ತೆ. ಆದ್ದರಿಂದ ನಮಗೇನು ಗೊತ್ತಾಗಿದೆ ಅದು ಗೊತ್ತಾಗಿದೆ ಅಂತ ತೋರುವ ಹಂಬಲ ಇತ್ತ ಅದನ್ನ ದೊಡ್ಡ ಪರ್ವತ ಹಾಕಿ ಕೊಂದು ಬಿಡಬೇಕಾ ಪ್ರವೃತ್ತಿಯನ್ನ. ಅದು ಬಂತ ಬಹಳ ಅರ್ಥ ಆಗುತ್ತೆ. ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡುವುದರಲ್ಲಿ ತಪ್ಪಿಲ್ಲ, ಪ್ರಶ್ನೆ ಮಾಡಲೇಬೇಕು, ಮಾಡದಿದ್ರೆ ತಪ್ಪು. ಆದರೆ ಆ ಮಾಡುವ ಕಾಲಕ್ಕಾಗಲಿ ಇನ್ನೊಂದಾಗಲಿ ನಾವು ನಮ್ಮ ಅಧಿಷ್ಠಾನ ಏನಿದೆ ಅವರಿಗೇನೆ ಸಲಹೆ ಕೊಡುವಷ್ಟು ಹೋಗಬಾರದು. ನಾನು ಹೀಗೆ ಹೇಳಿ ಚೆನ್ನಾಗಿರುತ್ತಲ್ಲ ಹಾಗೆ, ಓ ಇವರು ತುಂಬಾ ಗೊತ್ತಾಗಿಬಿಟ್ಟಿದೆ ಅಂತ ಅವ್ರು ಸುಮ್ಮನಾಗಿಬಿಡ್ತಾರೆ, ಏನು ಮಾತಾಡಲ್ಲ. ಅಂದ್ರೆ ನಮಗೆ ಬರಬೇಕಾದ್ದು ನಿಲ್ಲುವುದಕ್ಕೆ ನಾವೇ ಕಾರಣ ಆಗ್ತೇವೆ. ಆದ್ದರಿಂದ ಪ್ರಶ್ನೆ ಇರಲಿ, ತಿಳ್ಕೋಬೇಕಂತ ಹಂಬಲ ಇರಲಿ, ನನಗಿಷ್ಟು ಗೊತ್ತಾಯಿತು ಅಂತ ಚಾಳಿ ತೋರುವ ರೀತಿ ಬೇಡ ಹೇಳುತ್ತಾರೆ. ಅಂತ ಜ್ಞಾನಿಗಳ ಪಾದಕ್ಕೆ ನಾವು ಬಿದ್ದಿರಬೇಕು. ಅದಕ್ಕೆ ಹೇಳುತ್ತಾರೆ, ಸಜ್ಜನರ ಪಾದ ಧೂಳಿ ನಾನಯ್ಯ. ಅಂದರೆ ಇಷ್ಟು ನಮಗೆ ಎಚ್ಚರ ಇರಬೇಕು. ಮೊದಲು ನಮಗೇನೂ ಗೊತ್ತಿದ್ದಿಲ್ಲ, ಈಗ ಚೂರು ಗೊತ್ತಾಗಿದೆ, ಆದರೂ ಗೊತ್ತಾಗಿಲ್ಲ ಅಂತ. ಏನು ಗೊತ್ತಾಗಿಲ್ಲ ಅಂದ್ರೆ ಅವರು ಹೇಳಿದ ಶಬ್ದದ ಅರ್ಥ ಗೊತ್ತಾಗಿದೆ ಅಷ್ಟೇ. ಆ ಅರ್ಥ ಅನುಭವಕ್ಕೆ ಬರಬೇಕಾದ್ರೆ ಮತ್ತು ಅವರೇ ಕರುಣೆ ಮಾಡಬೇಕು. ಶಬ್ದ ಅರ್ಥ ಆಗಬೇಕಾದರೂ ಗುರುಗಳೇ ಕರುಣೆ ಮಾಡಬೇಕು. ಶಬ್ದದ ಅರ್ಥ ಗೊತ್ತಾದ ಮೇಲೆ ಅದು ಅನುಭವಕ್ಕೆ ಬರಬೇಕಾದರೂ ಗುರುಗಳೇ ನಮಗೆ ಅನುಗ್ರಹ ಮಾಡಬೇಕು. ಇದರಿಲ್ಲ, ಅನುಭವಕ್ಕೆ ಬಂದ ಮೇಲೂ ನಿಲ್ಲಬೇಕಾದರೆ ಅವರೇ ಅನುಗ್ರಹ ಮಾಡಬೇಕು. ಅದು ನಿಂತ ಮೇಲೆ ಸ್ವಾಮಿ ಒಲಿಯಬೇಕಾದರೆ ಅವರೇ ಅನುಗ್ರಹ ಮಾಡಬೇಕು. ಒಲಿದ ಸ್ವಾಮಿ ಸದಾ ಇರಬೇಕಾದರೆ ಸದಾ ಅವರ ದಾಸನಾಗಿದ್ದರೆ ಹೊರತು ದೇವರು ನನ್ನ ಹಿಡಿಯಲ್ಲ. ಚೂರು ನಾನು ಮೇಲೆ ಬಂದರೆ ದೇವರೇ ಬಿಟ್ಟು ಹೋಗುತ್ತಾರೆ. ಆದ್ದರಿಂದ ಸಜ್ಜನರ ಮುಂದೆ ನಾ ಅಂತ ನಿಲ್ಲುವ ಪ್ರಸಕ್ತಿಯೇ ಇಲ್ಲ. ಯಾವಾಗಲೂ ತಲೆಬಾಗಿದ್ರೆ ದೇವರು ನಮ್ಮ ಹಿಂದೆ ಇರ್ತಾರೆ. ಅದಕ್ಕೆ ದಾಸರಂದ್ರು ಹಾಗಾದರೆ ತಲೆಯಲ್ಲಿ ನೆನಪಿರಲಿ. ಏನಂತ ಜ್ಞಾನಿಗಳಿಂದ ನಾವು ಪಡ್ಕೊಂಡ ಮೇಲೆ ಇದನ್ನು ಪಡ್ಕೊಂಡಾಯ್ತಲ್ಲ, ಅವ್ರ ಹತ್ರ ಏನೇನಿಲ್ಲ, ಜೌರಜ್ಞರು ಅವರ ಪ್ಯಾಕೆಟ್ ಎಲ್ಲ ಖಾಲಿ ಆಯಿತು, ನಮಗೆಲ್ಲ ಬಂದಾಯಿತು. ಇದ್ಯಾವ ಪ್ರಸಕ್ತಿಯೂ ಇಲ್ಲ. ಅವರಿಂದ ಸದಾ ನಮಗೆ ಬರ್ತಾನೆ ಇರುತ್ತೆ, ಬರ್ತಾ ಇರುತ್ತೆ. ಈ ಪ್ರಾಫಿಟ್ ಓರಿಯೆಂಟೆಡ್ ಆಲೋಚನೆ ಅಲ್ಲ. ಅವರು ನಾವು ದೇವರನ್ನ ಕಂಡು ದೇವರು ನಮ್ಮ ಪಕ್ಕದಲ್ಲಿ ಓಡಾಡುವ ಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮ ಗುರುಗಳು ಯಾವಾಗಲೂ ನಮಗಿಂತ ಉಚ್ಚ ಮಟ್ಟದಲ್ಲಿ ಇದ್ದೇ ಇರ್ತಾರೆ ಎಂಬ ಭಾವನೆ ಇರಲಿ. ಅವಾಗ ಏನಾಗುತ್ತೆ, ಅವರ ಮುಂದೆ ನಮ್ಮದೆಲ್ಲ ಅಹಂಕಾರ ಪ್ರದರ್ಶನ ನಾವು ಸದಾ ಮಾಡ್ಲಿಕ್ಕೆ ಹೋಗಲ್ಲ. ಅವರ ಪಾದದ ಹತ್ರ ಧೂಳಿ ಎಂಬ ಭಾವನೆ ಸದಾ ಇರಲಿ. ದೇವರನ್ನ ಕೇಳ್ತಾ ಇದ್ದಾರೆ ಸ್ವಾಮಿ, ಸಜ್ಜನರ ಮುಂದೆ ಅವರ ಪಾದ ಧೂಳಿ ನಾನು, ಆ ಎಚ್ಚರ ಸದಾ ಕೂಡ ಹರಿವೆ. ಕಳೆದು ಹೋಗುತ್ತೆ, ಅಹಂಕಾರ ಪ್ರವೃತ್ತಿ ಬರುತ್ತೆ, ಗುರುಗಳ ಮುಂದೆ ಅಹಂಕಾರ ತೋರುವಂತ ನನಗಿದು ಗೊತ್ತು ಅಂತ ಅವರ ಮುಂದೆ ಕೇಳಿದಾಗ ಅವರು ಮುಂದುಕೊಂಡು ಓಹೋ ನನಗೆ ಪಾಠ ಹೇಳಿಕೊಡ್ತಾ ಇದ್ದಾನ ಇವ ಅಂತ ಮನಸ್ಸಿಗೆ ಬಂದು ಬಿಟ್ರೆ ಮುಗುದೇ ಹೋಯ್ತು. ಅದರಿಂದ ಆ ರೀತಿ ಪ್ರವೃತ್ತಿ ಬಾರದಂತೆ ನೋಡಿಕೊಂಡ್ರೆ ಗುರುಗಳಿಂದ ಅವ್ಯಾಹತವಾಗಿರತಕ್ಕಂತಹ ಜ್ಞಾನ ನಮ್ಮಲ್ಲಿ ನಾವು ಅವರಿಂದ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳುತ್ತಾರೆ ಏನಾಗೆ, ಅಯ್ಯ ವಜ್ರ ಕವಚವಾಗಿ ಇರುತ್ತಲಿದೆ. ಹೇಳುತ್ತಾರೆ ಸಜ್ಜನರ ಕರುಣ ನಮಗೆ ವಜ್ರ ಕವಚ, ಅದೇ ನಮಗೆ ವಜ್ರ ಕವಚವಾಗಿರುತ್ತೆ. ಅದಕ್ಕಿಂತೇನಿಲ್ಲ, ಜಜ್ಜರಿಸುವೇನೆ ಯಮಭಟರ ಕಠಿಣೋಕ್ತಿಗೆ, ಪ್ರಜ್ವಲಿಸುವವು ಉರಿಗಂಧ ತೀವ್ರ ನಜ್ಜ, ಮಿಕ್ಕಾದ ನರಕ ಭಾರ ಯಮದಂಡದ ಗರ್ಜನೆ ಅತಿ ಕಠೋರವಾದಳು. ದುರ್ಜೀವಿಗಳಿಗೆ ಗಂಟಲ ಗಿಳಿಯ ಎಂದೇ ಮೂಜಗದೊಳಗೆ ಹರಿಭಕ್ತೆಗೆ ದುರೇ. ಹೇಳ್ತಾರೆ ಜಜ್ಜರಿಸುವೆನೆ ಯಮಭಟರ ಕಠಿಣೋಕ್ತಿಗೆ, ಜ್ಞಾನಿಗಳಾದ ಮಹಾನುಭಾವರ ಕರುಣೆ ನಮ್ಮ ಮೇಲಿದ್ರೆ ಯಮಭಟರ ಕಠಿಣವಾದ ಉಕ್ತಿಗೆ ಸೆಳಕೊಂಡು ಹೋಗ್ತೇವೆ ಅಂದರೆ ಅದಕ್ಕೆ ನಾವು ಜಜ್ಜರಿಸುವೇನೆ ನಾನು ಹೆದರ್ತೇನೇನು ಸರ್ವಥ ಹೆದರಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ದೊಡ್ಡವರಾದ ಮಹಾನುಭಾವರ ಕರುಣೆ ನಮ್ಮ ಮೇಲೆ ಬಿತ್ತು ಅಂತ ಗೊತ್ತಾದ್ರೆ ಸಾಕು, ನಮಗೆ ಒಳ್ಳೆ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಧೈರ್ಯ ಬರುತ್ತೆ. ಇನ್ನ ನನ್ನ ತಂಟೆಗೆ ಯಮಭಟರು ಬರಲ್ಲ. ನಾವು ಸಾಧನೆ ಮಾಡಿದ್ವಾ ಅದಕ್ಕೆ ಯಮಭಟರು ಬರ್ತಾ ಇಲ್ವಾ, ಹಾಗಲ್ಲ. ದೊಡ್ಡವರ ಕರುಣೆ ಬಿತ್ತ ಯಮಭಟರ ಕಾಟ ನಮಗೆ ದೂರ ಆಗಿತ್ತು ಅಂದ್ರು. ಅಷ್ಟೇ ಅಲ್ಲ, ಯಮ ಪುರದಲ್ಲಿರ್ತಕ್ಕಂಥ ಪ್ರಜ್ವಲಿಸುವ ಉರಿಗಂಧ ತೀವ್ರ ಮಜ್ಜ ಮಿಕ್ಕಾದ ನರಕ ಭಾರ ಯಮದಂಡದ ಗರ್ಜನೆ ಅತಿ ಕಠೋರವಾಗಲು. ಇಲ್ಲೇನೇ ನಮಗೆ ಅಡಿಗೆ ಮಾಡುವಾಗಲೂ ಏನು ಮಾಡ್ತಾ ಇರುವಾಗಲೂ ಏನು ಇಲ್ಲಿ ಬಂದು ಹೋಯ್ತಾ ಬೆಕ್ಕು ಬಂದು ಹೋಯ್ತ ಅಲ್ಲ, ಬೆಕ್ಕು ಬಂದ್ರೇನೆ ಇಷ್ಟು ಹೆದರಿಕೆ ಆಯ್ತಲ್ಲ. ನರಕದೇ ಹೇಳ್ತಾ ಇದ್ದಾರೆ, ನರಕದ ವರ್ಣನೆ ಮಾಡ್ತಾ ಇದ್ದಾರೆ. ನರಕದಲ್ಲಿ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಹುಲಿ ಕರಡಿ ಮೊದಲಾದ್ದನ್ನ ಬಿಡ್ತಾ ಇರ್ತಾರೆ. ಅದು ಮೇಲೆ ಬಿದ್ದು ತಿಂತಾ ಇದ್ರೆ ಅಂಗಾಂಗಗಳನ್ನ ಕಚ್ಚಿ ತಿಂತಾ ಇದ್ರೆ ಕೇಳೋ ನಾಥರಿರಲ್ಲ. ಎಲ್ಲಿ ಹೇಳ್ತಾರೆ ತೀವ್ರ ಮಜ್ಜ. ತೀವ್ರ ಮಜ್ಜ ಅಂದ್ರೆ ಯಾವುದು ಅಂದ್ರೆ ಭೀಕರವಾದ ಮುಣುಗೋದು. ವೈತರಣಿ ಮೊದಲು ಹೋದ ಕಾಲಕ್ಕೆ ಯಮಪುರ ದರ್ಶನ ಮಾಡಿಸಲಿಕ್ಕೆ ವೈತರಣಿಯಿಂದ ಕರ್ಕೊಂಡು ಹೋಗ್ತಾರೆ. ನಮ್ಮವರು ಗೋದಾನ ಮಾಡಿದ್ರೆ, ನಾವು ಗೋದಾನ ಮಾಡಿಕೊಂಡಿದ್ರೆ ಆ ಚೂರು ಬೇಗ ಕರ್ಕೊಂಡು ಹೋಗ್ತಾರೆ. ಇಲ್ಲ ಏನಿಲ್ಲ, ಅದರಲ್ಲಿ ಮುಳುಗಿಸಿ ಕರ್ಕೊಂಡು ಹೋಗ್ತಾರೆ. ಅಂತ ತೊಂದರೆ ಏನಿಲ್ಲ, ಗೋದಾನ ಮಾಡ್ಕೋಬೇಕು ಅಂತ ಕಂಪಲ್ಷನ್ ಏನಿಲ್ಲ. ಏನ್ ಮಹಾ ಆಗುತ್ತೆ, ಮೇಲೆ ದೋಣಿಯಲ್ಲಿ ಕರ್ಕೊಂಡು ಹೋಗುವುದು, ಒಳಗೆ ಇಟ್ಟು ಕರ್ಕೊಂಡು ಹೋಗ್ತಾರೆ. ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಕಷ್ಟದ್ದೇನಿಲ್ಲ. ಒಂದು ಮುಳ್ಳು ತೆಗಿತಾರಂತೆ, ನಮ್ಮ ನಾಲಿಗೆ ಚುಚ್ಚುತ್ತಾರಂತೆ, ಹಗ್ಗ ಹಾಕಿ ಸೆಳ್ಕೊಂಡು ಹೋಗ್ತಾರೆ. ಅದು ಸೆಳ್ಕೊಂಡು ಹೋಗಿದ್ದು ಗೊತ್ತಾಗಲ್ಲ, ಸರ್ರಂತ ಆ ಅದರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ ತಗ್ಗುಗಳಿದ್ರೆ ಬಿದ್ದು ಬಡಕೊಂಡು ಎದ್ದು ಮೇಲೆ ತಗ್ಗಿಸಿಕೊಂಡು ಅದರಲ್ಲಿ ನಾನಾ ಪ್ರಾಣಿಗಳು ಚುಚ್ಚಿ ತಿಂತಾ ಇದ್ರೆ ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಏ ಅಂತ ತೊಂದರೆ ಏನಿಲ್ಲ, ಸ್ವಲ್ಪ ಗೋದಾನಾದಿಗಳು ಮಾಡಿಕೊಂಡಿದ್ರೆ ಮೇಲಿಂದ ಕರ್ಕೊಂಡು ಹೋಗ್ತಾರೆ. ಇಷ್ಟು ಮಾಡ್ತಾರೆ. ಮತ್ತ ಅಲ್ಲಿಗೆ ಹೋದ ಮೇಲೆ ಎಲ್ಲ ಕಂಪ್ಲೀಟ್ ಆಗುತ್ತಲ್ಲ. ನಮ್ಮ ವಿಶೇಷವಾಗಿರ್ತಕ್ಕಂಥ ವಿಚಾರಣೆ ಮುಗಿದ ಮೇಲೆ ಕೊನೆಗೆ ಮಹಾಪಾಪಗಳು ಮಾಡಿಬಿಟ್ಟಿದ್ದಾರೆ ಅಂತ ಕನ್ಫರ್ಮ್ ಆದ್ರೆ ಅವಾಗ ಏನ್ ಮಾಡ್ತಾರೆ, ಅವರನ್ನ ಭೀಕರವಾಗಿರತಕ್ಕಂಥ ಈ ನದಿಯಲ್ಲಿ ಹಾಕಿ ಮುಚ್ಚಿಟ್ಟು ಬಿಡ್ತಾರಂತೆ. ಕುತ್ತಿಗೆ ಕಲ್ಲು ಕಟ್ಟಿ ಆ ನದಿಯಲ್ಲಿ, ಯಾವ ನದಿ, ವೈತರಣಿ ನದಿ, ಹಾಕ್ಬಿಡ್ತಾರಂತೆ. ಏನ್ರಿ ನದಿಯಾಗಿ ಹಾಕಿದ್ರೆ ಏನಂತ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಮ್ಮವರೆಲ್ಲ ಹಾಕ್ತಾ ಹೇಳ್ತಾ ಇರ್ತಾರೆ, ನಮ್ಮ ಈ ಮುನ್ಸಿಪಾಲಿಟಿ ಎಲ್ಲ ದಾಟ್ಕೊಂಡು ಬರ್ತಾ ಇದ್ದೀವಿ, ನಮ್ಮವರೆಲ್ಲ BBMPಯನ್ನ ನೋಡ್ಕೊಂಡು ಬರ್ತಾ ಇದ್ವಿ, ನಮ್ಗೇನು ವೈತರಣಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಜೋಕ್ಸ್ ಹಾಕ್ತಾ ಇರ್ತಾರೆ ನಮ್ಮವರು. ಏನೂ ಇಲ್ಲ, ಎಷ್ಟು ವೈತರಣಿಯ ಪರಿಚಯ ಇದೆಯೋ ಇಲ್ಲಲ್ಲ, ಇದೆ ಮರ್ತೋಗಿದ್ವಿ ನಾವು, ಹೋಗೇ ಬಂದಿರ್ತೀವಿ ನಾವು, ಇಲ್ಲ ಹಂಗೆ ಆಗುತ್ತಾ, ದಾಟಿಕೊಂಡೇ ಬಂದಿರ್ತೀವಿ. ವೈತರಣಿ ಎಂಥದ್ದು ಅಂದ್ರೆ ಅದರ ಹತ್ತಿರ ಹೋದ ಕೂಡಲೇ, ಇನ್ನ ದೂರ ಅಲ್ಲಿ ಹೋದ ಕೂಡಲೇ ಆ ಜೀವಿಗಳು ಗುಡೋಂತ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಪ್ಪ ಆ ನದಿ ಹತ್ರ ಕರ್ಕೊಂಡು ಹೋಗೋದು ಯಾಕೆ ಅಳಬೇಕು ಅಂದ್ರೆ ವಾಸನೆ ಆಗಿರುತ್ತೆ. ಎಂಥ ವಾಸನೆ ಗೊತ್ತು, ಕೊಳೆತ ವಾಸನೆ, ಭೀಕರವಾದ ಈ ರಕ್ತ ಮಾಂಸಗಳು ಕೊಳೆತು ಕೊಳೆತು ಕೊಳೆತು, ಅದೇ ಪ್ರವಾಹ, ಇದನ್ನು ಕುದಿಯುವ ಕೊಳೆತ ರಕ್ತ ಮಾಂಸಗಳ ಪ್ರವಾಹ, ಭೀಕರ ಪ್ರವಾಹ. ಅದರ ವಾಸನೆ ಬಂದ ಕೂಡಲೇ ತಡೆಯಲಾರದೆ ಅಳತಾ ಕೂತ್ಬಿಡ್ತಾರಂತೆ. ಅಪ್ಪಾಯಿಂದ ದೂರ ಕರ್ಕೊಂಡು ಹೋಗ್ರಿ ಅಂತ, ಆದರೆ ಹಗ್ಗ ಹಾಕಿ ಕೂಡಿಸಿಟ್ಟಿರ್ತಾರೆ. ಸ್ವಲ್ಪ ಕಾಲ ಜೀವನದಲ್ಲಿ ಶ್ರೀಹರಿಯ ಪಾದ ಗಂಧ ತುಳಸಿ ಅಘ್ರಾಣ ಮಾಡು ಅಂದ್ರೆ ನಿನ್ನ ಮೂಗ್ಗೆ ಹಿಡಿಸಿಲ್ಲ, ಬೇಡದ್ದೆಲ್ಲ ಅಘ್ರಾಣ ಮಾಡಿ ಬಂದಿದೆಯಲ್ಲ, ಅದಕ್ಕೆ ಚೂರು ಇದನ್ನು ಅಘ್ರಾಣ ಮಾಡು ಅಂತ ಕೂಡಿಸುತ್ತಾರೆ. ಹೌದಾನೆ, ದೇವರ ತುಳಸಿ ಗಂಧ ಅಘ್ರಾಣ ಮಾಡಲಿಕ್ಕೆ ಆಗಲ್ಲ, ಅದು ಯಾವುದೋ ಪದಾರ್ಥ ಮಾಡಿರ್ತಾರೆ ಅಂಗಡಿಗಳಲ್ಲಿ, ಅದು ಏನೋ ಹಾಕಬಾರದೆಲ್ಲ ಹಾಕಿ ಮಾಡಿರ್ತಾರೆ. ಆ ವಾಸನೆಗಾಗಿ ಹಾ ಹಾ ಅಂತ ಮೂಗು ಹೊಳ್ಳೆ ಹಾರಿಸಿಕೊಂಡು ಕೂತಿಯಲ್ಲ, ಇಡೀ ಜನ್ಮ ಶ್ರೀಹರಿಯನ್ನ ಬಿಟ್ಟು ಕೂಡು ಅಂತ. ಇನ್ನು ಕೊನೆಗೆ ಇವನ ಭೀಕರವಾದ ಪಾಪಗಳೆಲ್ಲ ನಿಶ್ಚಯ ಆಯಿತಾ, ತಂದು ಅದರಲ್ಲಿ ಇಟ್ಟೇ ಬಿಡುತ್ತಾರೆ, ಮತ್ತಿನ್ನ ಹೇಳಲಿಕ್ಕೆ ಇಲ್ಲ. ಇನ್ನು ಕೆಲವರಿಗೆ ಕಲ್ಪಾಂತರವರೆಗೂ ಅದರ ಹಾಕಿರ್ತಾರಂತೆ ಅಲ್ಲಿಗಿದ್ದು ಅಂತ. ಇನ್ನ ಉರಿಗಂಭ ಉರಿತಾಗಿರುತ್ತಾರೆ, ಹತ್ತಿರ ಹೋದರೇನೆ ಮೈ ಉರಿತಾ ಇರುತ್ತೆ. ಕರ್ಕೊಂಡು ಹೋಗ್ತಾರೆ, ಹೋದ್ಮೇಲೆ ಏನ್ ಮಾಡ್ಲಿ, ಇವಾಗ ಏನಿಲ್ಲ, ಅದನ್ನ ಕಟ್ಕೊಂಡು ನಿಂತ್ಕೊಳ್ಳಯ್ಯ. ಅದರ ಹತ್ತಿರ ಹೋದ್ರೇನೆ ಬೊಬ್ಬೆ ಹಾಕ್ತಾ ಇದ್ರೆ ಅದನ್ನ ಕಚ್ಚಿಕೊಂಡು ಹೇಗಿರ್ಲಿಕ್ಕೆ ಸಾಧ್ಯ, ಇವನನ್ನ ಆಲಿಂಗನ ಮಾಡಿಸಿ ಕಟ್ಟಿ ಹಾಕ್ತಾರೆ. ಅದು ಉರಿತಾನೆ ಇರುತ್ತೆ, ಇವನೂ ಉರಿತಾನೆ ಇರ್ತಾನೆ, ಸಾವಿಲ್ಲ ಅಲ್ಲಿ. ಸತ್ತ ಮೇಲೆ ತಾನೇ ಹೋಗೋದು, ಅಲ್ಲಿ ಮೊಟ್ಟಿನ ಸಾವಿರಿದೆ. ಅಲ್ಲಿ ಹಾಗೇ ಶರೀರ ಎವರ್ ಗ್ರೀನ್ ಆಗಿ ಅದು ಚೆನ್ನಾಗಿ ದುಃಖ ಕೊಡತಾನೆ ಇರುತ್ತೆ, ದುಃಖ ಮಾತ್ರ ಬರ್ತಾ ಇರುತ್ತೆ ಅವನಿಗೆ. ಆ ರೀತಿಯಾಗಿ ಹಾಗೆ ಇಟ್ಬಿಡ್ತಾರೆ. ಅದನ್ನು ನೋಡಿದವರಿಗೆ ತಡೆಯಲಿಕ್ಕಾಗಲ್ಲ. ಯಾರಿಗೆ ಅಂದರೆ ಗರುಡ ದೇವರೇ ಕಂಪಿಸಿ ಹೋದರು. ಗರುಡ ಪುರಾಣದಲ್ಲಿ ಹೋಗುತ್ತೆ, ಆ ಜೀವರು ಪಡುವಂತಹ ದುಃಖವನ್ನು ನೋಡಿ ಅಂತ ಈತನ ಪಡ್ತಾರ ಅಂತದ್ದು ಹೇಳುತ್ತಾರೆ. ಸ್ವಲ್ಪ ರುಚಿ ನೋಡಿಸಿದೆ ಅಷ್ಟೆ, ಸರಿಯಾಗಿ ಹೇಳದಂಗಿದ್ರೆ ಏನೋ ನರಕ ಅಂತ ಬಿಡುತ್ತೆ. ನರಕದ ಸರಿಯಾದ ಪರಿಚಯ ಸ್ವಲ್ಪ ಮನಸ್ಸಿಗಾದ್ರೂ ಮುಟ್ಟಿದ್ರೆ ಹೇಳುತ್ತಾರೆ. ಪ್ರಜ್ವಲಿಸುವ ಉರಿ ಗಂಭ ತೀವ್ರ ಮಜ್ಜ ಮಿಕ್ಕಾದ ನರಕ ಭಾರ ಯಮದಂಡದ ಗರ್ಜನೆ ಅತಿ ಕಠೋರವಾಗಲು ದುರ್ಜೀವಿಗಳಿಗೆ. ಇದು ದುರ್ಜೀವಿಗಳಿಗೆ ಬಹಳ ಅತಿ ಕಠೋರ ಅಪ ಹೀಗಿರುತ್ತಾ ಹೀಗಿರುತ್ತಾ ಅಂತ ಹೆದರುತ್ತಾ ಇರ್ತಾರೆ. ಗಂಟಲ ಗಿಳಿಯ ಎಂದೆಂದಿಗೆ ಮೂಜಲದೊಳಗೆ ಹರಿಭಕ್ತ ಎದುರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಗಂಟಲಗೆ ಇಳಿಯ ಅಂದ್ರೆ ಹೇಳ್ತಾರೆ ಆ ದುರ್ಜೀವಿಗಳಿಗೆ. ನಾವು ಹೇಳಿದ ಮಾತು ಅವರ ಬುತ್ತಿಯಲ್ಲಿ ಇಳಿತಾ ಇಲ್ಲ, ಕಿವಿಯಲ್ಲಿ ಹೋಗ್ತಾ ಇಲ್ಲ, ಅವರಿಗೆ ಕುತ್ತಿಗೆಯಲ್ಲಿ ಇಳಿತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತಾರೆ ಆ ಮಾತುಗಳೆಲ್ಲ ದುರ್ಜೀವಿಗಳಿಗಿರುತ್ತೆ. ಹೇಳ್ತಾರೆ ಮೂಜಗದೊಡನೆ ಹರಿಭಕ್ತ ಎದುರೇ, ಹರಿಭಕ್ತರಿಗೆ ಎದುರೇನಿದೆ ಅಂದ್ರೆ ಅವರಿಗೆ ನರಕ ಭಯ ನರಕವಿಲ್ಲ, ಇಲ್ಲಿದ್ದರೂ ನರಕದ ಭಯವಿಲ್ಲ. ಕುಜನರು ತಿಳಿಯದೆ ಕುಟಿಲ ನದಿಯಲ್ಲಿ ಹೂ ನಿರ್ಜರ ರೂಪನೆ ಧರಿಸಿ ಬಂದು ಅಬ್ಜನಾಭನ ಹಗೆಯ ತಾಳಿ ನಿತ್ಯದಲ್ಲಿ ಅಪಜಯ ಹೊಂದುವರು ದುಃಖದಲ್ಲಿ. ಉಜ್ಜನಾಗದೆ ಹೋಗುವ ತಮೋ ಯೋಗ್ಯನವನೆನ್ನು ಹೇಳ್ತಾ ಇದ್ದಾರೆ. ಕೆಲವರು ದುರ್ಜನರೆಲ್ಲ ಕೂಡ ಭೂಮಿಗೆ ಬಂದು ಬ್ರಾಹ್ಮಣ ಜನ್ಮವನ್ನೇ ಪಡೆದು ಅಬ್ಜನಾಭನ ಹಗೆಯ ತಾಳಿ. ಅದಕ್ಕೆ ದೈತ್ಯರು ಹಿಂದೆ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಿ ಸೋತು ಹಲ್ಲು ಮುರಿದು ಇವರ ಮೇಲೆ ಹಗೆ ಮಾಡಬೇಕಂದ್ರೆ ಏನ್ ಮಾಡಬೇಕು, ಬೇರೆ ರೂಪದಿಂದ ಬಂದ್ರೆ ಒದ್ದು ಬಿಡ್ತಾ ಇದ್ದಾರೆ. ಅದಕ್ಕೇನು ಮಾಡಬೇಕು, ಬ್ರಾಹ್ಮಣರಾಗೇ ಹುಟ್ಟಿ ಅವರ ಮೇಲೆ ಸಾಧಿಸೋಣ ಅಂತ ಬ್ರಾಹ್ಮಣರ ರೂಪದಲ್ಲೇ ಬಂದು ಅಬ್ಜನಾಭನ ಹಗೆಯ ತಾಳಿ. ಮೇಲ್ನೋಟಕ್ಕೆ ಬ್ರಾಹ್ಮಣರಾಗಿ ಬಂದಿದ್ದಾರೆ, ಒಳಗೇನು ದೇವರ ಮೇಲೆ ತೀವ್ರ ದ್ವೇಷ ಬರ್ತಾ ಇದೆ. ನಿತ್ಯದಲ್ಲಿ ಅಪಜಯ ಕೊಂದುವರು ದುಃಖದಲ್ಲಿ, ಅವರಿಗೆ ಸದಾ ದುಃಖವೇ ಅಪಜಯವೇ ಇರುತ್ತೆ ಅವರಿಗೆ. ಪೂಜ್ಯನಾಗದೆ ಹೋಗುವ ತಮೋ ಯೋಗ್ಯನವನೆನ್ನು ಮಜ್ಜನಾಡಿಯ ಮಾಡಿ ಲಾಭವೇನು, ವ್ಯಾಜ್ಯವಲ್ಲದೆ ವ್ಯರ್ಥ ಸಾಧನವಾಗದು ಒಂದು ಹೆಜ್ಜೆ ಇಡುವ ವನಿತು ಹೊತ್ತು ಪುಣ್ಯವಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಅಂಥ ದೇವರಲ್ಲೇ ಹಗೆ ಇಟ್ಟುಕೊಂಡು ಬ್ರಾಹ್ಮಣರಾಗಿ ಹುಟ್ಟಿ ಬಂದು ಏನು ಸಾಧನೆ ಮಾಡಲಿಕ್ಕೆ ಹೋದರೂ ಕೂಡ ಮಜ್ಜನಾದಿಯ ಮಾಡಿ ಲಾಭವೇನು, ಯಾರ ಕುರಿತು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ. ಹ, ಒಂದು ಕಡೆ ಹರಿ ಸರ್ವೋತ್ತಮತ್ವವನ್ನ ದ್ವೇಷ ಮಾಡುತ್ತಾನೆ ಇರುತ್ತಾರೆ, ಇನ್ನೊಂದು ಕಡೆ ನಾನೇ ದೇವರು ಎಂಬುದು ಹೇಳ್ತಾನೇ ಇರ್ತಾರೆ. ಮಾತಿಗೆ ಅಹಂ ಬ್ರಹ್ಮಾಸ್ಮಿ ಎಂಬುದಕ್ಕೆ ಬೇರೆಯದೇ ಮಾತು, ನಾನೇ ದೇವರು ಎಂಬುದೇ ಅರ್ಥ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸಜ್ಜನರ ಜೊತೆ ವಾದ ಮಾಡುತ್ತಾ ಇರ್ತಾರೆ, ಆ ವಾದದಲ್ಲಿ ತರ್ಕ ವ್ಯಾಕರಣ ಮೀಮಾಂಸಾದಿಗಳಲ್ಲಿ ಎತ್ತಿದ ಕೈಯಾಗಿದ್ದು ಅವರು ಸರಿ ನಾನೂ ವಾದ ಮಾಡುತ್ತೇನೆ ಅಂತ ಮಾಡ್ತಾ ಇರ್ತಾರೆ. ಆ ವಾದ ಮಾಡಿದ್ರೂ ಕೂಡ ಇನ್ನೊಂದು ಕಡೆ ಸಂಧ್ಯಾ ವಂದನೆ ಪೂಜಾ ಅದು ಇದು ಅವರು ಮಾಡ್ತಾನೆ ಇರ್ತಾರೆ. ಅವರೇನು ಮಾಡಿದ್ರೂ ಸಾಧನೆ ಏನು ಉಪಯೋಗವಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಲಜ್ಜೆಯನ್ನು ತೊರೆದು ವಿವಶದ ಯವನ ನಾರಿ ಸಜ್ಜೆಯಲ್ಲಿ ಕಲಿಯುಗದಿ ರಮಿಸಿದರು, ತ್ಯಜಿಸಿ ಸರ್ವ ಜನ ದೂರ ಮಾಡುವರು. ಅದಕ್ಕೆ ಹೇಳುತ್ತಾ ಇದ್ದಾರೆ, ಯಾರು ಈ ಬೇರೆ ರೀತಿಯಾದ ಸ್ತ್ರೀಯರು ಇರ್ತಾರೆ, ಅವರು ಕಲಿಯುಗದಲ್ಲಿ ಭೀಕರವಾದಂತಹ ರೀತಿಯಲ್ಲಿ ತಮ್ಮ ಪ್ರವರ್ತನೆ ಮಾಡಿದರೆ ಎಲ್ಲರೂ ಕೂಡ ಎಲ್ಲ ಜನ ದೂರ ಮಾಡಿಬಿಡುತ್ತಾರೋ ಆ ರೀತಿಯಲ್ಲಿ ಅವಳ ಅರ್ಜನಿಯಲ್ಲಿಪ್ಪರೇ ತಿಳಿದು ನೋಡಿ. ವೇಷಸ್ತ್ರೀಯರಿರ್ತಾರೆ, ಅವರು ದುಡ್ಡು ಸಂಪಾದನೆ ಮಾಡುತ್ತಾ ಇರ್ತಾರೆ. ಆ ದುಡ್ಡಿಗೆ ಯಾರಾದರೂ ಆಸೆ ಪಟ್ಟು ಅವಳ ಹತ್ರ ಹೋಗಿ ಊಟ ಮಾಡಿಕೊಂಡಿರ್ತಾರ? ಸಾಧ್ಯ ಇಲ್ಲ. ಹಾಗೆ ಇಂತಹ ಹೋರಿಕೆ ಕೊಡ್ತಾ ಇದ್ದಾರೆ ವೇಷಸ್ತ್ರೀಯರು. ಯಾರು ಅಂದ್ರೆ ಹೇಳ್ತಾರೆ, ಶ್ರೀಹರಿಯನ್ನ ಬಿಟ್ಟು ಅಂದ್ರೆ ನಮ್ಮ ಮಾತು, ನಮ್ಮ ಪಾಂಡಿತ್ಯ ಎಲ್ಲ ಹರಿ ಸರ್ವೋತ್ತಮತ್ವ ಸ್ಥಾಪನೆ ಮಾಡಲಿಕ್ಕೆ ಇಡಬೇಕಾಗಿದ್ದು ಹರಿಗೆ ವಿರೋಧವಾಗಿ ನಾವು ಬಳಸಿದರೆ ಅದು ವೇಷ್ಯ ಪ್ರವೃತ್ತಿ ಅಂತಾರೆ. ಅಂಥ ವೇಷ್ಯ ಪ್ರವೃತ್ತಿಯಿಂದ, ಪಾಂಡಿತ್ಯದಿಂದ, ಎಲ್ಲದರಿಂದ ಶ್ರೀಹರಿಗೆ ವಿರೋಧವಾದ ಪಾಂಡಿತ್ಯ ವೇಷ್ಯ ಪ್ರವೃತ್ತಿಯರು. ಅಂಥ ವೇಷ್ಯ ಪ್ರವೃತ್ತಿಯಿಂದ ಅವರು ಕಳಿಸಿದಂತಹ ಏನಿದೆ ಅದು ಎಲ್ಲರಿಗೂ ಹೇಯವಾಗಿರುತ್ತೆ, ಬೇಡ ಅನಿಸಿಬಿಡುತ್ತೆ. ಇನ್ನು ಹೇಳುತ್ತಾರೆ, ದುರ್ಜನರು, ಯಾರ ಕುರಿತು ಹೇಳಿದ್ದು ಚೆನ್ನಾಗಿ ಹೇಳ್ತಾರೆ, ದುರ್ಜನರು ಪಂಥದಲ್ಲಿ ಐಕ್ಯ ಶಾಸ್ತ್ರದ ಕರ್ಮ ಸೋಜಿಗವ ತೋರಿ ಬಹುಮಾಡಿ ಅವಳ ಆರ್ಜಿತದಂತೆ ಫಲವಾಗಲು ಇದು ಸಿದ್ಧ. ದುರ್ಜನರು ಬರ್ತಾರೆ, ಬ್ರಾಹ್ಮಣರ ವೇಷದಲ್ಲೇ ಬರ್ತಾರೆ, ಪಂಥದಲ್ಲಿ ಅಂದ್ರೆ ತುಂಬಾ ಹಗೆಯಿಂದ ಏನು ಮಾಡ್ತಾರೆ, ಐಕ್ಯ ಶಾಸ್ತ್ರದ ಕರ್ಮ ಸೋಜಿಗವ ತೋರಿ ನಾನೇ ದೇವರು ಅಂತ ಹೇಳ್ತಾ ಆ ರೀತಿ ಭೀಕರವಾದ ಯಾಗಗಳೇನು ಯಜ್ಞಗಳೇನು ಏನು ಮಾಡಿ ಏನು ಎಲ್ಲ ಅವರನ್ನು ನೋಡಿದ್ರೆ ಸಾಕು ಹೆದರ್ತೀರ ನೀವು. ಹಾಗಿರ್ತಾರೆ ಎಲ್ಲರೂ ಕೂಡ, ಅವರ ಪಾಂಡಿತ್ಯವೂ ಹಾಗೆ ಇರುತ್ತೆ. ಹೌದ್ ತಾನೆ, ಅವರು ವಾದಕ್ಕೆ ಬಂದ್ರೆ ಕೂತವರೇ ಆಶ್ಚರ್ಯ ಪಡಬೇಕು, ಎಂಥ ಒಳಗೆ ವಿದ್ಯಾ ಸರಸ್ವತಿಯೇ ಒಂದು ಬಿಟ್ಟಿದ್ದಾಳೆ ಅಂತ ನಮ್ಮವರು ಹೇಳ್ತಾ ಇರ್ತಾರೆ. ಅವರ ಮೀಮಾಂಸಾ ತರ್ಕ ವ್ಯಾಕರಣದ ಅದ್ಭುತವಾದಂತಹ ಪಾಂಡಿತ್ಯ ನೋಡಿ, ಆ ಪಾಂಡಿತ್ಯ ಅವರ ಏನು ವಿಶೇಷ ಏನಿದೆ ಅದನ್ನ ನಮ್ಮ ವಿಜಯರಾಜ ಹೇಳ್ತಾರೆ. ಇದೆಲ್ಲವೂ ಎಂಥ ಅಂತ ಗೊತ್ತಾ ಅಂದ್ರೆ ವೇಷ್ಯಾಸ್ತ್ರೀ ಸಂಪಾದನೆ ಮಾಡಿದಂತೆ ಎಂದು ವೇಷ್ಯಾಸ್ತ್ರೀಗೆ ಹೋಲಿಸಿಬಿಡ್ತಾರೆ ಅವರನ್ನ. ದುರ್ಜತಿ ಬಲ್ಲನಯ್ಯ ಸಂಶಯವಿಲ್ಲ, ರುದ್ರದೇವರಿಗೆ ಗೊತ್ತು ಯಾಕೆ ಇದು ಎಲ್ಲ ಒಂದೇ ಒಂದೇ ಅಂತ ಹೇಳುವರೆಲ್ಲ ಆತನ ಕಾಲಿಗೆ ಬಿದ್ದಿರ್ತಾರೆ, ಆತನಿಗೆ ಗೊತ್ತಯ್ಯ ಇವರು ಮಾಡಿದ ತಪ್ಪು ಅಂತ. ದುರ್ಜಟಿ ಬಲ್ಲನಯ್ಯ ಸಂಶಯವಿಲ್ಲ, ಗುಜ್ಜಿಗೊಲಿದ ನಮ್ಮ ವಿಜಯ ವಿಠಲನಂದ್ರಿ ಅಬ್ಜವನ್ನು ಭಜಿಸುವರ ಕರುಣವೇ ಗತಿಪಥ. ಅದಕ್ಕೆ ಹೇಳ್ತಾ ಇದ್ದಾರೆ, ಎಂದಿಗೂ ಕೂಡ ಐಕ್ಯವನ್ನ ಹೇರುವವರ ತಂಟೆಗೆ ಹೋಗಬೇಡಿ, ಆ ಐಕ್ಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರವನ್ನು ಹೇಳುವವರ ತಂಟೆಗೆ ಹೋಗಬೇಡಿ. ಅವರ ಹತ್ತಿರ ಹೋದರೆ ಅಲ್ಲ, ಇವರೇ ಒಂದ್ಸಲ ಬೆಕ್ಕನ್ನ ಹಿಡಿದು ಸ್ವಲ್ಪ ಆಚೆ ಹಾಕಿ ಬಾಗಿಲು ಹಾಕಿ ಅದು ಬಂದಲ್ಲಿ ತೊಂದರೆ ಕೊಡ್ತಾ ಇದೆ ಅಲ್ಲ, ಇದು ಹಾಕಿಬಿಟ್ಟೆ ಸ್ವಲ್ಪ ಹೊರಗೆ ಹಾಕಿ ಅದು ಮಧ್ಯೆ ಓಡಾಡ್ತಾ ಕಥಾಭಂಗ ಆಗ್ತಾ ಇದೆ, ಡೈವರ್ಷನ್ ಬರ್ತಾ ಇದೆ, ಹಾಗಿರ್ಬಾರ್ದು. ಆ ಬಾಗಿಲು ಹಾಕ್ಬಿಡಿ ಹೊರಗೆ ಬಿಟ್ಟು. ಒಂದು ಬೆಕ್ಕು ಓಡಾಡಿದ್ರೆ ಇಷ್ಟು ಗಲಾಟೆ ಅಲ್ವಾ, ಎಲ್ಲರ ಮನಸ್ಸು ಕಥೆಯಲ್ಲಿಲ್ಲದೆ ಅದೆಲ್ಲಿ ಬರುತ್ತೋ ಎಲ್ಲಿ ಬರುತ್ತೋ ಅಂತ ಹೆದರು ಹೆದರು ಅದರ ಮೇಲೆ ಎಲ್ಲರೂ ಡೈವರ್ಟ್ ಆಗ್ತಾರೆ. ಒಂದು ಬೆಕ್ಕಿಗೆ ಇಷ್ಟಿದ್ರೆ ಅಹಂಕಾರಕ್ಕೆಷ್ಟಿರಬೇಕು. ಭೀಕರವಾದ ಹೆಗ್ಗಣ ನಮ್ಮಲ್ಲಿ ಕೂತಿದೆ, 24 ಗಂಟೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಏನು ಮಾಡ್ಲಿಕ್ಕೆ ಹೋದ್ರು ನಾಂಬೋದು ಬಿಟ್ಟು ಬಾಯಿಯಿಂದ ಬರಬಾರದು ಆ ಥರ ಮಾಡ್ತಾ ಇರುತ್ತೆ. ಅದರ ಕಾಟದಲ್ಲಿ ಅಭ್ಯಾಸ ಆದವರಿಗೆ ಬೆಕ್ಕಿನ ಕಾಟ ಅಭ್ಯಾಸ ಆಗಲಿವೆ ಎಂದು ಆಶ್ಚರ್ಯ ಆಯಿತು ಅಲ್ವಾ. ಅಹಂಕಾರದ ಕಾಟ ಅಭ್ಯಾಸ ಆದವರಿಗೆ ಬೆಕ್ಕಿನ ಕಾಟ ಎಷ್ಟು? ಏನು ಇಲ್ಲ, ಅದು ತುಂಬಾ ಕಾಟ ಕೊಡ್ತಾ ಇದೆ ಒಳಗೆ. ಅದು ಯಾವಾಗ ಗೊತ್ತು, ಈ ಅಹಂಕಾರ ಇಲ್ಲದೆ ನಾನು ಸಾಧನೆ ಮಾಡಬೇಕು ಅಂತ ನಿಮ್ಮಲ್ಲಿ ಸಂಕಲ್ಪ ಬಂದ್ರೆ ಹೆಜ್ಜೆ ಹೆಜ್ಜೆಗೂ ಅದು ನಿಮ್ಮ ಕಣ್ಣ ಮುಂದೆ ಕೂತಾಗ ದುಃಖ ಶುರು ಆಗುತ್ತೆ. ಏಲೇ ನಿನ್ನ ಹುಟ್ಟಿದಾಗ್ಲಿಂದ ಇದೊಂದಿದೆ, ನನ್ನ ಕಾಟ ಕಾಡ್ತಾ ಇದೆ, ಇದನ್ನ ಕಳ್ಕೋಬೇಕೆಂಬ ಪ್ರಯತ್ನವೇ ಮಾಡಲಿಲ್ಲಲ್ಲ, ಪ್ರಯತ್ನ ಮಾಡಬೇಕೆಂಬ ಎಚ್ಚರವೇ ಬರಲಿಲ್ಲಲ್ಲ ಅಂತ ನಮಗೆ ದುಃಖ ಶುರುವಾಗುತ್ತೆ. ಅದನ್ನು ದಾಸರು ಹೇಳ್ತಾರೆ. ಹಾಗಾದರೆ ಗುಜ್ಜಿಗೊಲಿದ ನಮ್ಮ ವಿಜಯ ವಿಠಲನ ಅಂಘ್ರಿ ಅಬ್ಜವನು, ಅಂದರೆ ಪಾದಕಮಲವನ್ನ, ಎಂಥ ಭಗವಂತನ ಪಾದಕಮಲವನ್ನು ಭಜನೆ ಮಾಡುತ್ತಾರಂತೆ ಜ್ಞಾನಿಗಳು. ಗುಜ್ಜಿಗೊಲಿದ, ಗುಜ್ಜಿ ಅಂದ್ರೆ ಕುಬ್ಜ, ಗುಜ್ಜಿಗೆ ಒಲಿದ. ಗುಜ್ಜಿ ಅಂದ್ರೆ ಯಾರು? ಗುಜ್ಜು. ಕುಬ್ಜ, ಕುಬ್ಜ, ಕುಬ್ಜಗೆ ಒಲಿದ. ಕುಬ್ಜ ಹೇಗಿತ್ತು ಅಂದ್ರೆ ಮೈಯೆಲ್ಲ ಡೊಂಕಿತ್ತು, ಮನಸ್ಸು ಚೆನ್ನಾಗಿತ್ತು, ಮನಸ್ಸು ಚೆನ್ನಾಗಿತ್ತು. ಆದರೆ ನಮಗೆ ಮನಸ್ಸೇ ಡೊಂಕು, ಶತವಕ್ರ, ಶರೀರ ಚೆನ್ನಾಗಿದೆ, ಅದಕ್ಕೆ ಎನ್ನ ಮನದ ಡೊಂಕತಿದ್ದಯ್ಯ ಅಂತ ಕೇಳುತ್ತಾರೆ. ಆ ರೀತಿಯಲ್ಲಿ ಜ್ಞಾನಿಗಳು ಭಗವಂತನ ಉಪಾಸನೆ ಮಾಡುತ್ತಾರಂತೆ. ಕುಬ್ಜಾಪತಿ ಅಂತ ಅಂದರೆ ಡೊಂಕನ್ನು ತಿದ್ದಿ ಸುಂದರಿಯನ್ನಾಗಿ ಮಾಡಿ ಆಕೆ ಕೈ ಹಿಡಿದ ಹರಿಯೇ ಅಂದರು. ಹಾಗಾದರೆ ನಮ್ಮನ್ನು ಕೂಡ, ನಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿ ಕೂಡ, ನಾವು ಹೆಣ್ಣುಗಳೇ, ಗಂಡು ಒಬ್ಬನೇ ಶ್ರೀಹರಿ, ಎಲ್ಲ ಹೆಣ್ಣುಗಳೇ ಆತನ ಮೇಲೆ ಆಕಾರ ಪಟ್ಟವರೇ. ಗಂಡು ಅಂದ್ರೆ ಸ್ವಾತಂತ್ರ್ಯದಿಂದ ಇರುವ ಗಂಡು ಅವನೊಬ್ಬನೇ, ಅದರಿಂದ ಮುತ್ತೈದೆಯಾಗಿರಬೇಕು ಮುದದಿಂದಲೀ ಎಂದು ದಾಸರಾಯರು ಹೇಳಿದರು. ಅದು ಹೇಳಿದ ಕೂಡ ಹೆಂಗಸರ ಪದ ಅಂತ ಹೇಳಬೇಕು. ಅಯ್ಯೋ ರಾಮ, ಎಲ್ಲರಿಗೂ ಹೇಳಬೇಕಾದ ಪದ. ಎಲ್ಲರೂ ಗಂಡಸರು ಅಂತ ಕರೆಸಿಕೊಂಡ ಹೆಂಗಸರು, ಹೆಂಗಸರು ಅಂತ ಕರೆಸಿಕೊಂಡ ಹೆಂಗಸರು, ಎಲ್ಲರಿಗೂ ಹೇಳಿದ ಪದ ಅದು. ಗಂಡ ಒಬ್ಬನೇ ಶ್ರೀಹರಿ. ಅದರಿಂದ ಆ ಭಗವಂತನ ಚಿಂತನೆ ಮಾಡಬೇಕಂತೆ. ನನ್ನನ್ನು ಕೂಡ, ನನ್ನ ಡೊಂಕನ್ನು ತಿದ್ದಿ ನನ್ನ ಕೈಯನ್ನು ಪರಿಗ್ರಹ ಮಾಡಯ್ಯ ಹರಿಯೇ ಅಂತ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಗುಜ್ಜಿಗೊಲಿದ ನಮ್ಮ ವಿಜಯ ವಿಠಲನ ಅಂಧ್ರಿ ಅಬ್ಜವನು ಭಜಿಸುವರ ಕರುಣವೇ ಗತಿಪಥ. ಶ್ರೀಹರಿಯ ಪಾದ ಕಮಲವನ್ನು ಭಜನೆ ಮಾಡುವಂಥವರ ಪಾದವೇ, ಅವರ ಕರುಣವೇ ನಮಗೆ ಗತಿ. ಅದೇ ವಿಶೇಷವಾದ ಪಥ, ಅದೇ ಮಾರ್ಗ, ಅದು ಬಿಟ್ಟರೆ ಬೇರೊಂದಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಮುಂದೆ ಹೇಳುತ್ತಾರೆ, ಅಂದರೆ ಸಜ್ಜನರ ಪಾದಕ್ಕೆರಗಲಿ ಅಂತ ಹೇಳಿದಾಗ ಆ ಸಜ್ಜನರಲ್ಲಿ ಥಳಥಳ ಹೊಳಿಸುವಂಥ ಬ್ರಾಹ್ಮಣರ ಪಂಕ್ತಿಯಲ್ಲಿ ಕಾಣುತ್ತಾರಯ್ಯ. ಅದರಲ್ಲಿ ಶ್ರೀಹರಿಯ ಶ್ರೀಮದಾಚಾರ್ಯರ ಒಂದು ಸಿದ್ಧಾಂತವನ್ನ ಚೆನ್ನಾಗಿ ಅನುಸಾರ ಮಾಡತಕ್ಕಂಥವರನ್ನೇ ಹಿಡಿಯಿರಿ, ಬೇರೆಯವರ ತಂಟೆಗೆ ಹೋಗಬೇಡಿ ಅಂತ ಎಚ್ಚರ ಕೊಟ್ಟು ಮುಂದೆ ಹೇಳುತ್ತಾರೆ. ಮನೆ ಗಳಿಸಲಿಬಹುದು, ಧನ ಗಳಿಸಲಿಬಹುದು, ವನತೇರ ತರಬಹುದು, ತನುಜರಾಗಲಿಬಹುದು, ಮನೆ ಮನೆ ತಿರುಗಿ ಮಾತನೆ ಬೇಡಲಿಬಹುದು. ಇದನ್ನ ಮಾಡೋದು ಸುಮ್ಮನೆ ಕೊಡಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಮಾತಾಡಿ ಟೈಮ್ ಪಾಸ್ ಅಂತ ಅವ್ರಿಗೆ ಹೋಗಿ ಇವರು ಫೋನ್ ಮಾಡಿ ಅವಾಗ ಮನೆಗಳು ಹೋಗ್ತಾ ಇವಾಗ ಕೂತಲ್ಲೇ ಮಾತಾಡ್ತಾರೆ ಫೋನ್ ಇಟ್ಕೊಂಡು. ಆ ಫೋನ್ ಬಂದು ಎಲ್ಲಾ ವಿಶೇಷವಾಗಿರ್ತಕ್ಕಂಥ ಏನು ಕಲಿಪ್ರವೇಶ ಫೋನಲ್ಲೇ ಬಂದಿರುತ್ತದೆ. ಆದ್ದರಿಂದ ಇದ್ದ ಕಡೆ ಎಲ್ಲ ಸರಿ ಮಾತಾಡ್ತಾ ಇರ್ತೀವಿ, ಎಲ್ಲರೂ ತೊಂದರೆ ಕೊಡ್ತಾ ಇರ್ತೀವಿ, ಫೋನ್ ಮಾಡಿ ಮತ್ತೆ ತೊಂದರೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮನೆ ಮನೆ ತಿರುಗಿ ಮಾತನೆ ಬೇಡಲಿಬಹುದು, ಜನರ ವಂಚಿಸಿ ಭೋಜನ ಮಾಡಲೇಬಹುದು. ಜನರಿಗೇನು ಗೊತ್ತಾಗುತ್ತೆ, ಇವು ಬಹಳ ದೊಡ್ಡವರು ಅಂತ ನಮ್ಗೆ ಗೊತ್ತಾಗ್ತಾ ಇದೆ, ನಮ್ಮ ದೊಡ್ಡತನ ನಮಗೆ ಗೊತ್ತಲ್ಲ. ಅದೇ ಹೇಳ್ತಾರೆ ಅರಣ್ಯಕಾಚಾರ್ಯರು, ವಂಚನೆ ಮಾಡಿ ಒಬ್ರು ಕೊಡೋ ವರ್ಣ ವಸ್ತ್ರ ದುಡ್ಡಿಗಾಗಿ ಹೋಗಿ ನಾಟಕಾಡಿ ಬರ್ತಿರಲ್ಲ, ಬಾಯಲ್ಲಿ ಮೂರು ಬಗಸೆ ಮಣ್ಣು ಹಾಕೊಂಡು ಹೋಗುವ ವ್ಯಾಪಾರ ಮಾಡ್ತಿರಲ್ಲ, ಯಾಕಯ್ಯ ಅಂತ ಕೇಳ್ತಾರೆ. ಅದನ್ನು ಹೇಳ್ತಾರೆ, ಜನರ ವಂಚಿಸಿ ಭೋಜನ ಮಾಡಲಿಬಹುದು, ಗಣನೆ ಇಲ್ಲದೆ ಹೊಣ್ಣು ಹಣ ಕೊಡಲಿಬಹುದು, ಬೇಕಾದ ದಾನ ಮಾಡಬಹುದು. ಏನು ಇವರ ಕೈಯಲ್ಲಿ ಎಲುಬೇ ಇಲ್ಲ ಅನ್ನುವ ರೀತಿಯಲ್ಲಿ ಸರಿ ಚೆನ್ನಾಗಿ ದಾನ ಮಾಡಬಹುದು. ವನ ತೀರ್ಥಯಾತ್ರೆಯನ್ನು ಚರಿಸಲೂಬಹುದು. ತೀರ್ಥಯಾತ್ರೆ ಮಾಡಬಹುದು, ಎಲ್ಲ ಯಾತ್ರೆಗಳು ಬೇಕಾದಷ್ಟು ಮಾಡಬಹುದು. ದಿನ ದಿನಕ್ಕೆ ಹಿಂದನ ಮುಂದಿನ ವಾರ್ತಿ ಜನರಿಗೆ ಪೇಳಿ ಲೋಚನ ಮುಚ್ಚಲಿಬಹುದು. ಬೇಕಾದ್ರೆ ಚೂರು ಹಾಗು ಹಾಗು ಎಲ್ಲ ಮಾಡಿ ಹಿಂದಿನ ಮುಂದಿನ ವಾರ್ತೆ ಅಂದ್ರೆ ಹಿಂದೆ ನಡೆದದ್ದು ಮುಂದಿನದ್ದು ಅಲ್ಲ, ಲೋಚನ ಮುಚ್ಚಲಿಬಹುದು ಅಂದ್ರೆ ಕೆಲವರು ಸಿದ್ಧಿ ಪಡ್ಕೊಂಡು ಕೆಲವು ಮಂತ್ರಗಳು ಜಪ ಮಾಡಿ ಅದು ಮಾಡಿ ನೋಡಿದ ಕೂಡಲೇ ಈಗ ಹಿಂದೆ ಹೀಗಾಗಿತ್ತು ಮುಂದೆ ಹೀಗಾಗುತ್ತೆ ಅಂತ ಹೇಳಿಬಿಡ್ತಾರೆ. ಹಿಂದೆ ನಡೆದದ್ದೆಲ್ಲ ಹೇಳಿಬಿಡ್ತಾರೆ, ಮುಂದೆ ಆಗೋದೆಲ್ಲ ಚೆನ್ನಾಗಿ ಹೇಳಿಬಿಡ್ತಾರೆ. ಹೇಳಿ ಕಣ್ಣು ಮುಚ್ಚಿಕೊಂಡು ಕೂತು ಏನು ಮಾಡಬಹುದು? ಮುನಿಯಾಗಿ ಕುಳಿತು ಒಣಗಿದ ಎಲೆ ಬಹು ತೃಣಮೆದ್ದು ತಪವನೇ ಮಾಡಲಿಬಹುದು. ಇಲ್ಲಪ್ಪ, ಜನರ ಸಂಪರ್ಕವೇ ಬೇಡ ಅಂತ ವೈರಾಗ್ಯದಿಂದ ಕಾಡಿಗೆ ಹೋಗಿ ಎಲೆ ಹುಲ್ಲು ಅದೇ ತಂದುಕೊಂಡಿದ್ದು ತಪಸ್ಸು ಮಾಡಲಿಬಹುದು ಎಂದು ಹೇಳುತ್ತಾರೆ. ಅದು ಯಾರನ್ನು ನೋಡಿ ಹೇಳಿದ್ರು? ನಮ್ಮಂಥವ್ರು ನೋಡಿ ಹೇಳ್ತಾರೆ. ಪಾಪ ಅವರು ಕಾಣಿಸ್ತಾ ಇರ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಕುಣಿ ಕುಣಿದು ಗಾಯನವನ್ನೇ ಮಾಡಿ ಮನ ಬಂದಂತೆ ಆನನ ತಿರುಗಲಿಬಹುದು. ಚೆನ್ನಾಗಿ ಕುಣಿದು ಕುಣಿದು ಗಾನ ಮಾಡುತ್ತಾ ಹಾಗೆ ಹೀಗೆ ಏನು ತಲೆ ತಿರುಗಿಸಿದ್ದೇ ತಿರುಗಿಸಿದ್ದು. ಇನಿತು ದೊರೆಯಬಹುದು ಅನುಮಾನವಿದಕ್ಕಿಲ್ಲ. ಇದೆಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಬೇಕಾದ್ರೆ ಸಿಗುತ್ತೆ, ಎಷ್ಟು ಬೇಕಾದ್ರೆ ಸಿಗುತ್ತೆ. ಆದರೆ ಮನ ನಿರ್ಮಳರಾದ ಜನರ ಚರಣ ಪಾಂಸ, ಮನಸ್ಸಿನಲ್ಲಿ ಶುದ್ಧವಾಗಿ ಶ್ರೀಹರಿಯ ಪಾದವನ್ನು ಹಿಡಿದಂತಹ ಜನರ ಚರಣ ಪಾಂಸ, ಅವರು ಸಿಗೋದಲ್ಲ, ಅವರ ಪಾದದ ಧೂಳಿ ಸಿಗಬೇಕಾಗಿದ್ರೂ ಕೂಡ ಜನುಮ ಜನುಮ ಸಾಧನ ಕೈಕೂಡದಲೇ ಮನುಜಗೆ ದೊರೆಯದು ಕ್ಷಣವೊಂದಾದರೂ. ಒಂದು ಕ್ಷಣ ಆದರೂ ಅದು ದೊಡ್ಡವರ ಸಂಘ ಸಿಗಲ್ಲ, ಸತತ ದೊಡ್ಡವರ ಸಂಘ ಸಿಗೋದಿರಲಿ, ದೊಡ್ಡವರ ಸಂಪರ್ಕ ಸ್ವಲ್ಪ ಕಾಲ ಆದರೂ ಆಗೋದಿರಲಿ, ಒಂದು ಕ್ಷಣ ಆದರೂ ದೊಡ್ಡವರ ಸಂಪರ್ಕ ಆಗೋದಿರಲಿ, ದೊಡ್ಡವರ ಪಾದ ಧೂಳಿ ಸದಾ ನಮ್ಮ ತಲೆಯ ಮೇಲೆ ಇರೋದು ಇರಲಿ, ದೊಡ್ಡವರ ಪಾದ ಧೂಳಿ ಸ್ವಲ್ಪ ಕಾಲ ಆದರೂ ನಮ್ಮ ಮೈ ಮೇಲೆ ಇರೋದು ಇರಲಿ, ಒಂದು ಕ್ಷಣ ಆದರೂ ದೊಡ್ಡವರ ಪಾದ ಧೂಳಿ ನಮಗೆ ಸ್ಪರ್ಶ ಆಗಬೇಕಾದರೆ ಜನುಮ ಜನುಮದ ಸಾಧನೆ ಆಗದಿದ್ರೆ ಅವರ ಪಾದ ಧೂಳಿ ಸ್ಪರ್ಶವೂ ಆಗಲ್ಲ. ಇಷ್ಟು ಆಳಕ್ಕೋದಿದ್ದರು ಆ ರೀತಿ ಹೇಳ್ತಾರೆ. ಹಾಗಾದರೆ ಆ ಜ್ಞಾನಿಗಳ ಪಾದ ಆ ರೇಣು ಅದರ ಸ್ಪರ್ಶ ಅದರ ಬೆಲೆ ತಿಳ್ಕೊಂಡು ಅಂತಹ ಜ್ಞಾನಿಗಳ ಸೇವಾ ಮಾಡಿ ಅವರ ಅನುಗ್ರಹ ಪಡೆದು ಅವರ ಜೊತೆಗೆ ಇದ್ದು ಸ್ವಾಮಿಯನ್ನ ಕಾಣುವ ಮಾರ್ಗದಲ್ಲಿ ಹೋಗುವ ಭಾಗ್ಯ ನಮಗಿದೆಯಾ? ಆ ಪ್ರಶ್ನೆ ಬೇಕಲ್ಲ. ಈಗ ಗೊತ್ತಾಯ್ತಾ ರಾಯರಗರಿಗೆ ನಿಂತು ಕೇಳಬೇಕಾಗಿದ್ದೇನು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಹನುಮಂತನ ಒಡೆಯ ವಿಜಯ ವಿಠಲರೇಯನ ನೆನೆಸುವನ ಚರಿತೆ ಕೊನೆಗಂಡವನ ಹೇಳ್ತಾರೆ. ಹನುಮಂತನ ಒಡೆಯ ದಾಸರಲ್ಲಿ ಅಗ್ರೇಸರನಾಗಿರತಕ್ಕಂಥ ಹನುಮಂತ, ಯಾರಿಗೆ ದಾಸನಾಗಿದ್ದಾನೋ ಅಂಥ ಭಗವಂತನ ವಿಜಯ ವಿಠಲ ದಯ್ಯನ ಆತನ ಚರಿತೆ ಕೊನೆಗಾಣಲಿಕ್ಕಾಗಲ್ಲ, ಆತನ ನೆನೆಯುವವನ ಚರಿತೆ ಕೊನೆಗಂಡವನ ಯಾರು ಅಂದ್ರು. ಆತನ ನೆನೆಯುವಂಥ ಹನುಮಂತನ ಚರಿತ್ರೆ ಗೊತ್ತೇನಯ್ಯ ಅಂದ್ರೆ ಗೊತ್ತು ಅಂತಿರುತ್ತೆ. ಆಳವಾಗಿ ಹೊಕ್ಕಿದರೆ ದೊಡ್ಡವರು ಹೇಳಲಿಕ್ಕೆ ಶುರು ಮಾಡಿದ್ರೆ ಅಪ್ಪ ಅಂತ ಬಾಯಿ ತೆಗಿಬೇಕು. ಹಾಗೆ ಚಿಕ್ಕ ಚಿಕ್ಕ ಭಕ್ತರು ಅಂತೇನಿರ್ತಾರೆ ಅವರೊಳಗೆ ಭಗವಂತ ಏನು ಚರಿತ್ರೆ ತೋರತಾ ಇರ್ತಾನೆ, ಯಾವ ಯಾವ ಕಾಲದಲ್ಲಿ ಏನು ಸ್ಫೂರ್ತಿ ಕೊಟ್ಟು ಅವರಿಗೆ ಅನುಗ್ರಹ ಮಾಡುತ್ತಾನೆ ಅದೆಲ್ಲ ಚರಿತ್ರೆ. ಅದು ನೋಡ್ತಾ ಹೋದರೆ ಆಶ್ಚರ್ಯ ಆಗಿಬಿಡುತ್ತಯ್ಯ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳಿದ್ರು ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾಹ ವೈಷ್ಣವಾಹ ವಿಷ್ಣು ಹೃದಯಾಹ ಅಂತ. ಅಂಥ ಎಲ್ಲರಿಗೂ ಬೆಳಗ್ಗೆ ಎದ್ದು ಒಮ್ಮೆ ನಮಸ್ಕಾರ ಮಾಡಿ ಬಿಡಬೇಕಂತೆ ಮನಃಪೂರ್ವಕವಾಗಿ. ತಾಯಿಯಿಂದ ಹೇಳೋದಲ್ಲ, ಮನಸ್ಸಿನಲ್ಲಿ ಈ ಭೂಮಂಡಲದಲ್ಲಿ ಚತುರ್ದಶ ಲೋಕದಲ್ಲಿ ಯಾರು ಶ್ರೀಹರಿವಾಯು ಗುರುಗಳ ಪಾದವನ್ನು ಹಿಡಿದಿರ್ತಾರೋ ಅಂಥವರಿಗೆಲ್ಲ ನಮಸ್ಕಾರ. ಇನ್ನು ಹೇಳ್ತಾರೆ, ಸೂರ್ಯನರ ಪಾದದಿಂದ ರಜ ಏಳೆ, ಸಜ್ಜನರ ಪಾದದಿಂದ ಧೂಳಿ ಎದ್ದರೆ, ಮನುಜ ಶಿರದಲ್ಲಿ ಧರಿಸಿ ಭಜನೆಯ ಮಾಡೇ, ಅದನ್ನ ಶಿರಸ್ಸಲ್ಲಿ ಧಾರಣೆ ಮಾಡಿದ ಕೂಡಲೇ ಭಜನೆ ಶುರುವಾಗುತ್ತಂತೆ ಅವನಲ್ಲಿ. ಆ ಸಜ್ಜನರ ಪಾದ ಧೂಳಿಗೆ ಅಷ್ಟು ಪವರ್ ಇರುತ್ತೆ. ಹೇಗ್ರಿ, ಅವನು ಜಡ ಅಲ್ವ? ಅವರ ಶರೀರವೂ ಜಡ, ಆ ಶರೀರಕ್ಕೆ ಹತ್ತಿದ ಧೂಳಿಯೂ ಜಡ, ಅದಕ್ಕಷ್ಟು ಬೆಲೆ ಹೇಗೆ ಬಂತು ಅಂದ್ರೆ ಅಲ್ಲೂ ಸ್ವಾಮಿಯೇ ಇದ್ದಾನೆ. ಯಾಕೆಂದ್ರೆ ಆ ಸಜ್ಜನರ ಶರೀರದಲ್ಲೆಲ್ಲ ದೇವರೇ, ಅದಕ್ಕೆ ಹತ್ತಿದ ಧೂಳಿಯಲ್ಲೂ ಕೂಡ ದೇವರು ಇರಬೇಕೋ ಇಲ್ವೋ, ಅವನೇ ಆ ತಾಕತ್ತನ್ನು ತಂದುಕೊಟ್ಟು ಅದರ ಮೂಲಕ ಜನರನ್ನು ಉದ್ಧಾರ ಮಾಡುವ ಚರಣ ರೇಣುವಿನ ರೂಪದಲ್ಲಿ ತಾನೇ ಉದ್ಧಾರ ಮಾಡ್ತಾ ಇರ್ತಾನೆ. ಯಾಕೆ ಅಂದ್ರೆ ಆ ಏನು ಓಡಾಡ್ತಾ ಇರ್ತಾರಲ್ಲ ಮಹಾನುಭಾವರು, ಅವರೆದುರಿಗೇನೆ ಎಲ್ಲರೂ ಕಾಲ ತೊಳೆದ ನೀರನ್ನ ತಲೆ ಮೇಲೆ ಹಾಕೊಳ್ತಾ ಇರ್ತಾರೆ. ಹೌದು ತಾನೆ, ಅವಾಗ ನನ್ನ ಕಾಲ ನೀರು ತಲೆ ಮೇಲೆ ಹಾಕೊಂತ ಇದ್ದಾರೆ. ಈ ಭಾವನೆ ಅವರಿಗೆ ಬರುವುದೇ ಇಲ್ಲಂತೆ. ಏನದು ಸ್ವಾಮಿ, ನನ್ನ ಸುತ್ತು ನೀನೇ ಇದ್ದೀಯಾ, ನನ್ನ ಸುತ್ತು ನೀನೇ ಇದ್ದೀಯಾ, ನನ್ನ ಪಾದದಲ್ಲಿ ಪಾದ ಇಟ್ಟೀಯ, ನಿನ್ನ ಪಾದ ತೊಳೆದು ಈ ಅನುಸಂಧಾನದಿಂದ ಹಾಕೊಳ್ತಾ ಇದ್ದಾರೋ ಸ್ವಾಮಿ, ಮತ್ತೆ ನನಗಾ ಭಾಗ್ಯ ಎಲ್ಲಿ? ನಾನೀಗ ನನಗೂ ಅನುಸಂಧಾನ ಇದೆ, ನನಗೆಲ್ಲ ತೊಳೆದದ್ದು ನಿನಗೆ ಅಂತ, ಆದರೆ ಆ ನೀರು ನಾನು ಹಾಕೊಳ್ಳಿಕ್ಕಿಲ್ಲ, ನಿನ್ನ ಪಾದ ತೀರ್ಥನೆ. ಅದಕ್ಕೆ ನನಗೂ ಭಾಗ್ಯ ಕೊಡೋ ಅಂತ ಬೇಗ ಹೋಗಿ ದೊಡ್ಡವರು ಯಾರಾದರೂ ಪಾದ ತೊಳೆದು ಹಾಕೊಂಡು ಬರ್ತಾರಂತೆ, ಅವರಲ್ಲಿ ಹಂಬರ ಹುಟ್ಟುತ್ತೆ ಅಂಥವರು ಕಡತಾ ಇದ್ದಾರೆ. ಸುಜನರ ಪದದಿಂದ ರಜಯೇಳೆ, ಮನುಜ ಶಿರಧರಿ ಧರಿಸಿ ಭಜನೆಯ ಮಾಡೇ, ವಿರಜನಾಗಿ ಹೋಗಿ ದಿವಿಜ ಲೋಕದಲ್ಲಿ ತನ್ನ ಸ್ವಜನ ಸಹಿತ ವಿಭುಧ ಕುಜದ ತಂಪಿನಲಿ ಹೇಳ್ತಾರೆ. ಆ ದೊಡ್ಡವರ ಪಾದವನ್ನು ಧಾರಣೆ ಮಾಡಿದರೆ ವಿರಜ ರಜೋಗುಣರಹಿತನಾಗಿ, ರಜ ಅಂದ್ರೆ ದೋಷ, ದೋಷರಹಿತನಾಗಿ ಏನಾಗ್ತಾನೆ ಅಂದ್ರೆ ಹೋಗಿ ದಿವಜ ಲೋಕದಲ್ಲಿ ದೇವಲೋಕಕ್ಕೆ ಹೋಗಿಬಿಡ್ತಾರೆ. ದೊಡ್ಡವರ ಪಾದವು ಧಾರಣೆ ಮಾಡಿಕೊಂಡ್ರೆ ಸಾಕಂತೆ, ಅಲ್ಲಿ ಹೋಗಿಬಿಡ್ತಾರೆ. ತನ್ನ ತಾನೊಬ್ಬನೇ ಅಲ್ಲ, ಸ್ವಜನ ಸಹಿತ ತನ್ನವರಿಂದ ಕೂಡಿಕೊಂಡು ಹೋಗ್ತಾರಂತೆ. ಹೋಗಿ ವಿಬುಧ ಕುಜದ ತಂಪಿನಲ್ಲಿ, ವಿಬುಧ ಕುಜ ಅಂದ್ರೆ ವಿಬುಧರು ಅಂದ್ರೆ ದೇವತೆಗಳು, ದೇವತೆಗಳಿಗೆ ಸಂಬಂಧಪಟ್ಟ ಕುಜ, ಕೂ ಅಂದ್ರೆ ಭೂಮಿ, ಭೂಮಿಯಿಂದ ಹುಟ್ಟಿದ್ದ ಯಾವುದು ವೃಕ್ಷ, ದೇವತಾ ವೃಕ್ಷ ಯಾವುದು ಕಲ್ಪತರು, ಆ ಕಲ್ಪತರು ಕೆಳಗೆ ಆ ತಂಪಿನಲ್ಲಿ ನಿಜ ಅನುಭವ ಸುಖ ವ್ರಜದಲ್ಲಿ ಇದ್ದು ಒಳ್ಳೆ ಆನಂದ ಅನುಭವದಿಂದ ಇದ್ದುಕೊಂಡು ಸಹಜ ಮಾರ್ಗದಲ್ಲಿ ಹೋಗಿ ಅಜನ ಪಟ್ಟಣ ಸೇರಿ, ಇನ್ನೇನು ಅವರು ಮತ್ತು ಅಲ್ಲಿಂದ ಹೊರಟು ಮತ್ತು ತಿರುಗಿ ಬರಲ್ಲ, ಪುಣ್ಯ ಕಾರ್ಯಗಳು ಅದು ಇದು ಮಾಮೂಲಾಗಿ ಮಾಡಿದವರು ಹೋಗ್ತಾರೆ ಬರ್ತಾರೆ, ಇವ್ರು ಹಾಗಲ್ಲ. ಸಜ್ಜನರ ಪಾದ ಧೂಳಿ ಯಾವಾಗಲೂ ಧಾರಣೆ ಮಾಡಿ ಹರಿಭಜನೆ ಮಾಡಿದವರು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಭಗವಂತ ಇಷ್ಟು ಕಾಲ ಇದ್ದು ಬನ್ನಿ ಅಂದ್ರೆ ಅಲ್ಲಿ ಸಂತೋಷವಾಗಿದ್ದು ಮತ್ತು ಬ್ಯಾಗ್ ರಿಟರ್ನ್ ಇಲ್ಲ, ಅಲ್ಲಿಂದಲ್ಲಿಗೆ ಹೊರಡುತ್ತಾರಂತೆ. ಎಲ್ಲಿಗೆ ಅಂದ್ರೆ ಆ ಮೇಲಿನ ಲೋಕಗಳಿಗೆ. ಇದನ್ನು ಜೀವನ ಪ್ರಯಾಣ ಮಾರ್ಗ ಪ್ರಕರಣ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಅರ್ಚಿರಾದ ಮಾರ್ಗದಿಂದ ಹೋಗ್ತಾರೆ ಅಂದಾಗ ಏನು ಸ್ವರ್ಗಲೋಕ, ಅಲ್ಲಿ ಧ್ರುವಲೋಕ, ಐ ಲೋಕ ಅಂದ್ರೆ ಹೀಗೆ ಹೋಗಿ ಹೀಗೆ ಹೋಗಿ ನಾವೆಲ್ಲ ತೀರ್ಥಯಾತ್ರೆ ಮಾಡ್ತೀವಲ್ಲ, 32 ಕ್ಷೇತ್ರಗಳು 32 ದಿವಸದಲ್ಲಿ ಬರ್ತೀವಲ್ಲ, ಆ ಥರ ಮಾಡ್ಕೊಂಡು ಹೋಗ್ತಾರ? ಇಲ್ಲ, ಸ್ವರ್ಗಲೋಕಕ್ಕೆ ಬರ್ತಾರೆ, ಅಲ್ಲಿ ತುಂಬಾ ಕಾಲ ಸಂತೋಷವಾಗಿದ್ದು ಮತ ಇಂದಿನ ಲೋಕ ಹಾಗೆ 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 ಹೋಗಿ ಬ್ರಹ್ಮಲೋಕದಲ್ಲಿ ಸೇರಿ ಚೆನ್ನಾಗಿರ್ತಾರಂತೆ. ಅದು ಹೇಳ್ತಾರೆ ಸಹಜ ಮಾರ್ಗದಲ್ಲಿ ಹೋಗಿ ಅಜನ ಪಟ್ಟಣ ಸೇರಿ ಬ್ರಹ್ಮದೇವ ಲೋಕಕ್ಕೆ ಸೇರಿಬಿಡ್ತಾರಂತೆ. ಕುಜದಲ್ಲಿ ಹರಿಪದಾಂಬುಜವ ಪೂಜಿಸುತ್ತಲೀ, ಕುಜದಲ್ಲಿ. ಕೂ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿದ್ದು ಕುಜ ಕಮಲ. ಕಮಲದಲ್ಲಿ, ಹೃದಯ ಕಮಲದಲ್ಲಿ ಹರಿ ಪಾದಾಂಬುಜವನ್ನ ಪೂಜಿಸುತ್ತಲೀ ಅಜನಂತೆ ಪೊಳೆದು ಬ್ರಹ್ಮದೇವರ ಜೊತೆಗೆ ಹೋಗುವಾಗ ಅವರ ಕಾಂತಿ ಎಲ್ಲರ ಮೇಲೆ ಬಿದ್ದು ಎಲ್ಲರೂ ಹಾಗೆ ಕಾಣ್ತಾ ಇರ್ತಾರಂತೆ. ಆ ಕಾಂತಿ ಎಲ್ಲರ ಮೇಲೆ ಬಿಡ್ತಾ ಇರುತ್ತೆ. ಈಗ ನಮ್ಮಯಿಂದ ಏನು ಹೊಳೆಯಲ್ಲ, ಏನು ಟ್ಯೂಬ್ಲೈಟ್ ಏನು ಇಟ್ಕೊಂಡು ಓಡಾಡಲ್ಲ ನಾವು, ಯಾರು ನೋಡಿ ಕಾಂತಿ ಕಾಣಿಸುತ್ತಾ ಇರಲ್ಲ. ಅದೇ ಫ್ಲಡ್ ಲೈಟ್ ಎಲ್ಲರ ಮೇಲೆ ಬಿದ್ದರೆ ದೂರದಲ್ಲಿದ್ದವರಿಗೆ ಫ್ಲಡ್ ಲೈಟ್ ಒಳಗಿರುವಂತಹ ಜನ ಎಲ್ಲ ಹೊಳಿತಾ ಕಾಣ್ತಾರೆ, ಹೌದಾನೆ? ಅವರಿಗೆಲ್ಲ ಕಾಂತಿ ಇರುತ್ತಾ ಇಲ್ಲ. ಬ್ರಹ್ಮದೇವರ ಜೊತೆಗೆ ಹೊರಟಂತವರಿಗೆ ಬ್ರಹ್ಮದೇವರ ಕಾಂತಿ ಅವರ ಮೇಲೆ ಬಿದ್ದು ಅವರೆಲ್ಲರೂ ಕೂಡ ಹೊಳೆಯುತ್ತಾ ಕಾಣುತ್ತಾರಂತೆ. ಅದಕ್ಕೆ ಹೇಳ್ತಾರೆ ಅಜನಂತೆ ಪೊಳೆದು ವಿರಜೆಯಲ್ಲಿ ಮುಣುಗುವ ರಜತಮೋ ಗುಣ ಗೆದ್ದು ರುಜುಗುಣವಂದಿತ ರುಜುಗಣವಂದಿತ ವಿಜಯ ವಿಠಲರೇಯ ತ್ರಿಜಗದೊಳಗೆ ಸುದ್ವಿಜರ ಪಾರಿಸುತ ಇಪ್ಪ. ನಂತರ ವಿರಜಾಸ್ನಾನ ಮಾಡಿ ತದನಂತರ ಲಿಂಗಭಂಗ ಆದ ಮೇಲೆ ಲಿಂಗದೇಹವನ್ನು ಕಳಕೊಂಡು ಭಗವಂತನ ಪಾದಾರವಿಂದವನ್ನ ಸದಾ ಚಿಂತನೆ ಮಾಡುತ್ತಾ ಮೋಕ್ಷದಲ್ಲಿ ಇದು ಬಿಡುತ್ತಾರೆ. ಯಾರು ಏನ್ ಹೇಳಿಕೊಟ್ಟದ್ದು? ಸಜ್ಜನರ ಪಾದಧೂಳಿ ತಲೆಯ ಮೇಲೆ ಹಾಕೊಂಡವರ ಗತಿಯನ್ನು ಹೇಳಿದರು. ಆದರೆ ಅದು ನಮ್ಗೆ ಬೇಕು, ಬೇಕಾದ್ರೆ ಏನ್ ಮಾಡಬೇಕು? ಸಜ್ಜನರು ಸಿಗಬೇಕು, ಅವರ ಪಾದಧೂಳಿ ಸಿಗಬೇಕು, ಸಿಕ್ಕರೆ ಸಾಕು ಅಂತ ಚೆನ್ನಾಗಿ ಹೇಳಿದ್ದಾರೆ. ಮರಿಗೆ ಶ್ರೀಕೃಷ್ಣ.